दोषवर्जितम् ज्ञेयं गम्यं गुरुमश्चापि नत्वा सूत्रार्थ उच्यते। समस्तगुणसम्पूर्णं सर्वदोषविवर्जितं लक्ष्मीनारायणं वन्दे भक्ताभीष्टफलप्रदम्। यत्तु यत्तु ईश्वरस्य सर्वभोक्तृत्वसिद्धये अद्यतन सायुज्यभाजाम् ईशभुक्तभोक्तृत्वं वक्तुम् अविभागेन दुष्टत्वातिति सूत्रं तस्याप्यर्थो अमुना सह उत्तमा यथा संकल्पभोगाश्च इत्युक्तैव संगृहीतो ध्येयः। सायुज्यभाजाम् ईशभुक्तभोक्तृत्वं वक्तुम् ಈಶ್ವರಸ್ಯ ಸರ್ವಭೋಕ್ತೃತ್ವ ಸಿದ್ಧಯೇ, ಈಶ್ವರ ಸರ್ವಭೋಕ್ತೃವಾಗಿದ್ದಾನೆ ಅಂದರೆ ದೇವರಿಗಿಲ್ಲದೆ ಇರತಕ್ಕಂಥ ಯಾವ ಭೋಗವೂ ಕೂಡ ಎಂಥ ಸಾಯುಜ್ಯಾದಿ ಅತ್ಯುತ್ಕೃಷ್ಟ ಭುಕ್ತಿಯನ್ನು ಹೊಂದಿದವರಿಗೂ ಕೂಡ ಇಲ್ಲ ಅಂದರೆ ದೇವರ ಭೋಗ ಸರ್ವಭೋಕ್ತೃತ್ವ ದೇವರದು, ಉಳಿದವರದೆಲ್ಲ ಕೂಡ ಈಶಭುಕ್ತ ಭೋಕ್ತೃತ್ವ ದೇವರು ಸ್ವೀಕಾರ ಮಾಡಿದ್ದನ್ನು ಸ್ವೀಕಾರ ಮಾಡಬೇಕೇ ಹೊರತು ದೇವರಿಗಿಲ್ಲದ್ದನ್ನು ಇನ್ನೊಬ್ಬ ಯಾವ ಮುಕ್ತ ಜೀವನು ಸಹ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದೊಪ್ತ ಹೋದರೆ ಏನಾಗುತ್ತಾಗ ದೇವರಿಗೆ ಅದೇನೇ ಅದಾಯ್ತು ಅದೇನೇ ಆಗ್ತಿರೋದು ಇಲ್ಲ ಮುಂದೆ ಹೋಗಿಲ್ಲ ಸರಿ ಇದೆ ಅದೇ ಸರಿ ಇರೋದು ಅದು ನೋಡಿಬಿಟ್ಟಿತ್ತಷ್ಟೇ. ಇದು ಸೂತ್ರ ತಸ್ಯಾಪ್ಯರ್ಥೋ ಅಮುನಾ ಸಹ ಉತ್ತಮ ಯಥಾ ಸಂಕಲ್ಪ ಭೋಗಾಶ್ಚೈತ್ಯುಕ್ತೈವ ಸಂಗೃಹೀತೋ ಧ್ಯೇಯ. ಯಥಾ ಸಂಕಲ್ಪ ಭೋಗ ಅವರಿಬ್ಬರದೇ ಅನುಗ್ರಹದಿಂದ ಅಂತ ಹೇಳಿದಾಗ ಅವರಿಗೆ ಭಗವದ್ ಅಭುಕ್ತ ಭೋಗ ಭೋಕ್ತೃತ್ವ ಅನ್ನೋದಿಲ್ಲ. ಭಗವದ್ ಅಭುಕ್ತ ಭೋಗ ಭೋಕ್ತೃತ್ವ ದೇವರಿಂದ ಅನುಭವಿಸಲ್ಪಡದೇ ಇರತಕ್ಕಂಥ ಒಂದು ಹೊಸ ಭೋಗ ಅಂತಕ್ಕಂಥದ್ದು ಯಾವ ಜೀವರಿಗೂ ಕೂಡ ಸಾಧ್ಯ ಇಲ್ಲ. ಮತ್ತು ದೇವರ ಭೋಗದ ಅನಂತಾಂಶ ಅಷ್ಟು ಕಡಿಮೆ ಇರುತ್ತೆ, ದೇವರ ಭೋಗಕ್ಕದಕ್ಕೂ ಸಾಮ್ಯ ಯಾವ ರೀತಿಯಲ್ಲೂ ಕೂಡ ಇಲ್ಲ. ಯತ್ತು ಮುಕ್ತಾನಾಂ ಅಲ್ಲ, ಸಾಯುಜ್ಯದಲ್ಲಿ ಏನಿದೆ ವಿಶೇಷಾಂಶ ಅವ್ರ ಶಕ್ತಿ ಉಳಿದವ್ರಿಗೆ ಸಾಮರ್ಥ್ಯ ಇಲ್ಲೇ ಇಲ್ಲ. ಸಾಯುಜ್ಯ ಮುಕ್ತಿಗೆ ಹೋಗೋರಿಗೆ ಎಂಥ ಸಾಮರ್ಥ್ಯ ಇರುತ್ತೆ, ಎಂಥ ಸಾಮರ್ಥ್ಯ ಇರುತ್ತೆ? ಅದಕ್ಕೆ ಒಂದು ನಿಯಮ ಇದೆ. ಸಮ ಏನದು? ಹಾಂ, ನಿಯಮ ಏನಿದೆ ಅಂದರೆ ಅಲಂಕಾರಕ್ಕೆ ಶ್ರಾದ್ದ ಭೋಜನಕ್ಕೆ ಇತ್ಯಾದಿಗಳಿಗೆ ಉತ್ತಮ ಕೂಡಿಸ್ಬೇಕಾದ್ರೆ ಅವ್ರಿಗೇನಿರಬೇಕು, ಏನಿರಬೇಕು? ಭೋಗ ಸಾಮರ್ಥ್ಯ ಇರಬೇಕು, ಭೋಗ ಸಾಮರ್ಥ್ಯ ಇರಬೇಕು. ಉದಾಹರಣೆಗೆ ನೀವು ತುಂಬ ಜನ ಗೊತ್ತಿಲ್ಲ, ಆ ರೀತಿ ಎಷ್ಟೋ ಎಲಿಮಿನೇಟ್ ಆಗಿಬಿಡ್ತಾರೆ. ಹಲ್ಲುಗಳೇ ಇಲ್ಲ ಅವ್ರ ಅಲಂಕಾರಕ್ಕೆ ಕುಡಿಸಾಗಿಲ್ಲ, ಶ್ರಾದ್ದ ಭೋಜನಕ್ಕೆ ಕುಡಿಸಾಗಿಲ್ಲ. ಗೊತ್ತಾಯ್ತಾ? ಯಾಕೆ? ಈ ಕೆನಾಟ್ ಎಂಜಾಯ್ ಇಟ್. ಎಷ್ಟೋ ಪಕ್ಷ ತಿನ್ನಕ್ಕಾಗೋದಿಲ್ಲ, ಅವನ ಕೈಲಿ ಅಪೇಕ್ಷೆ ಇರ್ಬೋದು, ತಿನ್ನಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಈಗ ಅದು ಯಾತಕ್ಕೆ ಹೇಳಿದ್ದು ಅಂದರೆ ಭೋಗ ಸಾಮರ್ಥ್ಯ ಇರೋದು ಅಂದರೆ ಅದು ತೀವ್ರ ಸ್ವರೂಪ ಯೋಗ್ಯತೆ ಅಂದರೆ ಅದು ಅದಿಲ್ಲ ಹೋದರೆ ಬರೋದಿಲ್ಲ. ಉದಾಹರಣೆಗೆ ಅವ್ರಿಗೆ ಭೋಕ್ತೃತ್ವ ಇದೆ, ಪದಾರ್ಥನೇ ಹಾಕಿಲ್ಲ. ಗೊತ್ತಾಯ್ತಾ? ಮೋಕ್ಷದಲ್ಲಿ ಹಾಗಿಲ್ಲ. ಅರ್ಥನಾ? ಆದ್ದರಿಂದ ಅವ್ರು ಯಥಾಯೋಗ್ಯ ಭೋಗ ಅಂತ ಹೇಳೋದಕ್ಕೆ ಯಥಾ ಸಂಕಲ್ಪ ಭೋಗಾಶ್ಚ, ಯಥಾ ಸಂಕಲ್ಪ ಯಥಾ ಭೋಗ ಎರಡೆರಡಿದೆ ಅದರಲ್ಲಿ. ಸಂಕಲ್ಪಕ್ಕೆ ತಕ್ಕಂಥ ಇವತ್ತು ಅಂದ್ಕೊಂಡಿದ್ದೆಲ್ಲ ಮನುಷ್ಯನಿಗೆ ಆಗ್ತಾ ಇದೆ, ಎಲ್ಲರೂ ಕೂಡ ಮುಕ್ತಿಯಲ್ಲಾಗುತ್ತೆ ಅಷ್ಟೆ. ಇವನಿಗೆ ಸಾಮರ್ಥ್ಯ ಇಲ್ಲ, ಕೆಲಸ ಪದಾರ್ಥ ಇಲ್ಲ. ರೋಗಿ ಏನೋ ಮನೇಲಿ ಮಾಡಿ ಏನು ತಿನ್ನ ಗಂಜಿ ಅಷ್ಟೇ, ಅವನು ತಿನ್ನೋ ಸಾಮರ್ಥ್ಯ ಇಲ್ಲ ಅವನಿಗೀಗ. ಅವೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ದಾನೆ, ಏನು ಮನೇಲಿ ಪದಾರ್ಥನೇ ಇಲ್ಲ. ಆದರೆ ಎರಡೂ ಇದೆ, ವಿಘ್ನಗಳು ಬೇರೆ ಯಾವುದೋ ಬಂದು ಇನ್ನು ಊಟಕ್ಕೆ ಕೊಡ್ತಿದ್ದೆ, ಏನೋ ಬ್ಯಾಡ್ ನ್ಯೂಸ್ ಎದ್ದೋದ, ಅದೂ ಇಲ್ಲ, ಯಾವ ಸಮಸ್ಯೆನೂ ಇಲ್ಲ. ಅದನ್ನು ಹೇಳಬೇಕಾಗಿದೆ. ಸೊ ಪೂರ್ಣ ಭೋಗಕ್ಕೆ ಅವಕಾಶ ಸಂಸಾರಾವಸ್ಥೆಯಲ್ಲಿ ಸರ್ವಥಾ ಇಲ್ಲ, ಅದು ಸಿಗೋದಿಲ್ಲಿ ಮೋಕ್ಷದಲ್ಲಿ ಮಾತ್ರ. ಅದನ್ನು ಹೇಳೋದು ಇಲ್ಲಿ ತಾತ್ಪರ್ಯ. ಆದ್ದರಿಂದ ಮೋಕ್ಷಕ್ಕೆ ಹೋಗಬೇಕು. ಅಲ್ಲ ಅಲ್ಲ, ಅದು ಭೋಗದ ವೈಶಿಷ್ಟ್ಯ ಅದು, ಒಂದು ಲೀಲೆ ಲೀಲೆ ಅದು. ಆ ರೀತಿ ಹಾಗಿದ್ರೆ ಆನಂದ ಉದ್ರೇಕಕ್ಕೆ ಅರ್ಥ ಏನು? ಹಾಲು ಬುಕ್ಕವ್ರಿಗೆ ಯಾಕೆ ಕಾಯಿಸ್ಬೇಕಾಗಿದ್ರೆ? ವಿಶೇಷ ಇದೆ, ವಿಶೇಷ ಇದೆ. ಆ ಜೀವನ ಯೋಗ್ಯತೆ ಇರೋರಿಗೆ ಮಾತ್ರ ಆ ರೀತಿ ಕೊಡ್ತಾನೆ. ಅದರಿಂದ ವಿಶೇಷ ಎಂಜಾಯ್ಮೆಂಟ್ ಅವನಿಗಿದೆ. ಈ ಎಂಜಾಯ್ಮೆಂಟ್ ಅವ್ರಿಗೆ ಉಳಿದವರಿಗಿಲ್ಲ, ಆ ಎಂಜಾಯ್ಮೆಂಟ್ ಇಲ್ಲ ಅದು. ಇಲ್ಲದವ್ರಿಗೆ ಬೇಕೊಳಿಸ್ತಾ ಇರೋದು ಬೇರೆ. ನಾವು ಉದಾಹರಣೆಗೆ ಕೆಲವು ಕೆಲಸ ಮಾಡೋಕ್ಕಾಗೋದಿಲ್ಲ, ಆದರೆ ಮಾಡಿದವ್ರು ನೋಡಿದ್ರೆ ನಮ್ಗೆ ಆಗದನ್ನು ಮಾಡಿದ್ದಾನೆ ಒಪ್ತೇವೆ ಇಲ್ವೋ? ಅರ್ಥ ಆಯ್ತಾ? ಈಗ ಅಲ್ಲಿ ಏನು ಒಪ್ತೀವಿ ನಾವು, ಇದು ಗ್ರೇಟ್ ಅಂತ ಹೇಳ್ತೇವೆ, ಹೋಗ್ತಾನೆ. ನಾವು ಮಾಡಲಿಕ್ಕಾಗದ ಇನ್ನೊಬ್ಬರು ಮಾಡಿದಾಗ ಹಸುವೆ ಇತ್ಯಾದಿ ಇಲ್ಲದೆ ಹೋದರೆ ನಮಗೆ ಮಾಡೋಕ್ಕೆ ಬರಲಿಲ್ಲ, ಅವ್ನು ಮಾಡೋಕ್ಕೆ ಬಂತು, ಅಷ್ಟೇ ಏನು ವ್ಯತ್ಯಾಸ ಅಂತ ಅನ್ನೋದಿಲ್ಲ ಅವನು. ಅರ್ಥ ಆಯ್ತಾ? ಈಗ ಅವನ ಕೆಪಾಸಿಟಿ ಇತ್ತು ಮಾಡಿದ, ನಮಗಿಲ್ಲ ಮಾಡೋದಿಲ್ಲ. ಆದ್ದರಿಂದ ಅವನೇನು ಮಹಾ ಗ್ರೇಟ್ ಅಂತೀವ, ಏನಂತೀವಿ ನಾವು ಅದನ್ನು ಗ್ರೇಟ್ ಅಂತ ಹೇಳ್ತೇವೆ. ಅದೇ ಗ್ರೇಟ್, ಕ್ರಿಯೇಟ್ ಅಲ್ಲ ಅಂತ ಹೇಳಿದ್ದ ಯೋಗ್ಯತೆ ಇದ್ದಷ್ಟು ಮಾತು ಆದರೆ ಆ ರೀತಿ ಉತ್ತರ ಕೊಡೋಕೆ ಹೊರಟ್ರೆ ನಾವೀಗ ಫಸ್ಟ್ ಆಗಿ ಬಂದು ಯೋಗ್ಯತೆ ಇತ್ತು ಫಸ್ಟ್ ಆಗಿ ಬಂದು ಆಫ್ಟರ್ ಆದರೆ ಏನಿದೆ ಏನು ಮಹತ್ವ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಇಲ್ಲ. ಯಾಕೆ ಯೋಗ್ಯತೆ ಹಾಗಿದೆ ಎಂಬುದೇ ಅಪ್ರಿಸಿಯೇಷನ್ ಅದು. ಆದ್ದರಿಂದ ಸಾಯುಜ್ಯ ಮುಕ್ತಿಗೆ ಹೋಗೋರಿಗೆ ಅಂಥ ಒಂದು ಯೋಗ್ಯತೆ ಇದೆ ಅಂತ ಹೇಳಿದರೆ ದೇ ಆರ್ ಗ್ರೇಟ್ ಅಷ್ಟೆ. ಅದು ಸರ್ವಾಂಗ ಸಾಹಿತ್ಯ ಸಾರಷ್ಟೇ ಮತ್ತು ಬ್ರಹ್ಮದೇವ್ರು ವಿಶೇಷ ಅದು ಇನ್ನೂ ಶ್ರೇಷ್ಠ ಅದು ಗೊತ್ತಾಯ್ತು. ಏನು ಹತ್ರ ಕುಡಿಸ್ಕೊಂಡು ಮಾತಾಡಿಸಿದ್ರು ಕೇಳಿದ್ದಕ್ಕೆ ಉತ್ತರ ಕೊಟ್ಟರು ಪ್ರಶ್ನೆ ಮೇಲೆ ಆಗಲ್ಲ ಅಂತ ಮಾತಾಡಿದ್ರೆ ಮತ್ತೆ ಅವ್ರು ಆಗಲ್ಲ ಅದು ಏನು ತೋರಿಸುತ್ತೆ ಅದೆಲ್ಲ ಕೂಡ ಹೆಚ್ಚೆಚ್ಚು ತಿಳುವಳಿಕೆ ಆಪ್ತತೆ ಎಲ್ಲ ಗುಣಗಳು ಸೇರುತ್ತದೆ. ಯೋಗ್ಯತೆ ಇದ್ದರೆ ಬಂತು ನಿಜ, ಬಟ್ ಯೋಗ್ಯತೆ ಇರೋದೇ ಗ್ರೇಟ್ನೆಸ್ ಗೊತ್ತಾಯ್ತಾ. ಅದು ಮುಕ್ತಿಯಲ್ಲಿ ಇಲ್ಲಿ ಸಂಸಾರದಲ್ಲಿ ಉಲ್ಟಾ ಪಲ್ಟಾ ಬಿಡುತ್ತೆ. ಯೋಗ್ಯತೆ ಇಲ್ಲಿ ಫಸ್ಟ್ ರ್ಯಾಂಕ್ ಕೆಲಸ ಇರಲಿಲ್ಲ ಅಲ್ಲಿ ಆಗಿಲ್ಲ ಮೋಕ್ಷದಲ್ಲಿ ಎಷ್ಟೋ ಜನ ಇದ್ದಾರೆ ಗೋಲ್ಡ್ ಮೆಡಲಿಸ್ಟ್ ನಮ್ಮ ಗೋಲ್ಡ್ ಕೊನೆ ಬಿಸಾಕ್ಬಿಡ್ತಾರೆ ಆಮತಿ ಬಂದಿರ್ತಾರೆ ಭಾರತ ರತ್ನ ಬಿಸಾಕೋ ಹೊರಗೆ ಬಂದವರು ಇದ್ದಾರೆ ಗೊತ್ತಾಯ್ತಾ. ಅಣ್ಣ ಕೊಡಿ ಸಕಿತ್ ತೊಗೊಂಡು ನಾನು ಏನು ಮಾಡಲಿ ಅಂತ ಇದನ್ನು ನೆಕ್ಕಲ ಕೂತ್ಕೊಂಡು ಅಂದ್ರೆ ಏನರ್ಥ ಅದಕ್ಕೀಗ ಅಷ್ಟು ಹೈಯೆಸ್ಟ್ ಅವಾರ್ಡು ಏನಿಲ್ಲ ಅವರಿಗೆ ಹೊಟ್ಟೆ ಗಿಟ್ಟಿಲ್ಲ ಅಂದರೆ ಮೋಕ್ಷಕ್ಕೆ ಇದಕ್ಕೆ ಮೋಕ್ಷದಲ್ಲಿ ಹಾಗಾಗತ್ತೆ ಅಂದರೆ ಯೋಚನೆ ಕೂಡ ಮಾಡಬೇಡಿ. ಲೋಕದಲ್ಲಿ ಆಗಿದೆ ಈಗ ಕೆಲವು ಎಷ್ಟೋ ನಿಮ್ಗೆ ಯಾವ ಅವಾರ್ಡು ಬೇಕಿಲ್ಲ ಅದು ಕೆಲಸ ಕೊಡಿ ಸಾಕು ಅಂತಾರೆ ಅರ್ಥ ಆಯ್ತಾ. ಯಾಕೆ ನೀವು ಅವಾರ್ಡ್ ಎಷ್ಟು ಎಷ್ಟು ಕೊಟ್ಟರು ಎಷ್ಟು ದಿವಸ ಬರುತ್ತೆ ನಿಮಗೆ ಅದು ನೀವು ಕೋಟಿ ಅವಾರ್ಡ್ ಕೊಟ್ಟರು ಕೂಡ ಏನಾಗಲ್ಲ ಅದು ಬರ್ತಾ 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 ಡಿಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ. ಅದು ರೆಗ್ಯುಲರ್ ಸ್ಯಾಲ್ರಿ ಇದ್ದರೆ ಅಪ್ರಿಷಿಯೇಟ್ ಆಗ್ತಾ ಹೋಗುತ್ತೆ ಅದೇ ಅದರ ಬೈಕೆಯಲ್ಲಿ ನಮ್ಮ ಅಂದರೆ ಬೈಕೆ ಇದೆ ಯೋಗ್ಯತೆ ಇದೆ ಪಾಪ ಅವನಿಗೆ ಅದು ರೆಕಮೆಂಡ್ ಮಾಡಿದ್ದಾರೆ ಅವರು ಅದು ಇವನಿಗೆ ಬೇಕಾದ ಸಿಗ್ತಾಯಿಲ್ಲ. ಮೋಕ್ಷದಲ್ಲಿ ಯಾವುದೂ ಇಲ್ಲ ನಮಗೇನು ಅನಿಸುತ್ತೆ ದುಃಖಪಟ್ಟಾಗೆಲ್ಲ ಮೋಕ್ಷಕ್ಕೆ ಹೋದ್ರೆ ಯಾವುದೂ ಇರೋದಿಲ್ಲ ಕಂಪ್ಯಾರಿಸನ್ ಬರಬೇಕಾಗ ಅದಕ್ಕೆ ಆದಷ್ಟು ಬೇಗ ಏನಾಗಬೇಕು ಮೋಕ್ಷಕ್ಕೆ ಹೋಗ್ಬಿಟ್ರೆ ನಿಶ್ಚಿತ ಇರುತ್ತೆ. ಈ ದೇಹದ ವಯಸ್ಸು ಅಷ್ಟೇ ಅದು ಸ್ವರೂಪದಲ್ಲಿ ಸ್ವರೂಪಕ್ಕೆ ವಯಸ್ಸೇ ಇಲ್ಲ ಸ್ವರೂಪಕ್ಕೆ ವಯಸ್ಸೇ ಇಲ್ಲ. ಎಲ್ಲರೂ ಕೂಡ ಎಂಥವರಲ್ಲಿ ನಿತ್ಯ ತರುಣರು ನಿತ್ಯ ತರುಣರು ವಿತೌಟ್ ಎನಿ ಮೇಕಪ್ ಅಂಡ್ ಅದರ್ ಥಿಂಗ್ಸ್ ಏನಾಗಿರ್ತಾರೋ ಅವರು ನಿತ್ಯ ನ್ಯಾಚುರಲಿ ಇರ್ತಾರೆ. ವಯಸ್ಸಿನ ಪ್ರಶ್ನೆ ಇಲ್ಲ ರೋಗದ ಪ್ರಶ್ನೆ ಇಲ್ಲ ಏನೇನೇನೇನೋ ಇಲ್ಲ ಆಗಿರ್ತಾರೆ. ಏನಿಸುತ್ತೆ ಬೋರ್ ಹೊಡೆಯೋದಿಲ್ಲ ಅಂತ ಆ ಥರ ನಮ್ಮ ಜನಕ್ಕೆ ಏನಾಗಿದೆ ಅಂದರೆ ದುಃಖಾನುಭವಿಸ ಅಭ್ಯಾಸ ಆಗಿರೋದ್ರಿಂದ ಯಾವುದೋ ಪ್ರಾಬ್ಲಮ್ ಬರೆದ್ರೆ ಯಾವ ಥರ ಡಲ್ ಆಗಿದ್ದೇವೆ ಅಂತ ಸೆನ್ಸಕ್ಕೆ ಕಚ್ಚವಾಗಿ ಬಿಡುತ್ತೆ. ಆದರೆ ಮೋಕ್ಷದಲ್ಲಿ ಅದಕ್ಕೆ ಯಾಕೆ ಅನಿಸುತ್ತೆ ಅಂದರೆ ಈ ದೇಹನೇ ಅಂಥದ್ದು ಈ ದೇಹಕ್ಕೆ ಒಂದು ಸೆಟ್ ಆಗಿಬಿಡುತ್ತಲ್ಲ ಆ ಥರ ಮೋಕ್ಷದಲ್ಲಿ ಅದಿಲ್ಲ ಆ ಸ್ವರೂಪ ದೇಹಕ್ಕೆ ಆ ಪ್ರಶ್ನೆನೇ ಬರೋದಿಲ್ಲ. ನಮಗೆ ಮುಕ್ತರು ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತಿರ್ತಾರೆ ಹಾಗೆಲ್ಲ ಅನಿಸ್ತಾ ಇರುತ್ತೆ ಹೌದಲ್ಲ. ಏನು ಏನು ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡು ಹಾಗಿದ್ರೆ ಇಷ್ಟು ಜನ ರಾತ್ರಿ ಓಡಾಡ್ತಿರೋ ಕಾರಲ್ಲಿ ಫಾಟ್ ಏನು ಮಾಡ್ತಾ ಇರಲ್ಲ ನಮಗೇನು ಅನಿಸುತ್ತೆ ನಮ್ಮ ಕೆಲಸ ಇರೋಲ್ಲ ಏನು ಮಾಡ್ತಾ ಇರೋಲ್ಲ ಅನಿಸುತ್ತೆ ನಮಗೆ. ಅವ್ರಿಗೇನು ಅನಿಸುತ್ತೆ ಇವ್ರು ಸುಮ್ಮನೆ ಕೂತಿದ್ದಾರಲ್ಲ ನಮ್ಮ ಎಂಜಾಯ್ ಅವ್ರು ಅನ್ಕೋತಾರೆ ಮತ್ತೆ ಅರ್ಥ ಆಯ್ತಾ. ಇವನ ಗಡಿ ಬಿಡಿ ನೋಡಿ ಅವ್ರಿಗೆ ಆಶ್ಚರ್ಯ ಸುಮ್ಮನೆ ಕೂತ್ರೆ ಅವ್ರಿಗೆ ಆಶ್ಚರ್ಯ. ಆದ್ದರಿಂದ ಅದು ಆನಂದ ಅನ್ನೋದು ಯಾವಾಗಲೂ ಕೂಡ ಏನದು ಅವನೇ ಅನುಭವಿಸ್ತಕ್ಕಂಥ ಉಳಿದವರು ಅದ್ರ ಕಮ್ಮಿ ನಮಗಿಲ್ಲದೇನು ಏನು ಮಹಾ ಬಂತು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅವನ ಆನಂದ ಅವನಿಗೆ ಅದು ಹೂ ವ್ರತಾದಿಗಳ ಮೇಲೆ ಎಂಜಾಯ್ ಮಾಡ್ತಾರೆ ಉಳಿದವ್ರು ಏನು ಗ್ರಹಚಾರ ಅವ್ರು ಕಷ್ಟಪಡ್ತಾರಲ್ಲ ಅಂತೇಳಿ ಅವ್ರು ಇವ್ರು ನೋಡಿ ಅಸಹ್ಯ ಪಡ್ತಾರೆ ಏನು ಒಳ್ಳೆ ಸಾಧನೆ ಹಾಳು ಮಾಡ್ಕೊತಿದ್ದಾರಲ್ಲ ಅಂತೇಳಿ ಅರ್ಥ ಆಯ್ತಾ. ಸೊ ಆನಂದ ಅಂಬೋದು ಏನೋದು ಅವನ ಅನುಭವಕ್ಕೆ ಸಿಗೋ ವಿಚಾರ. ಆದ್ದರಿಂದ ನಾವು ನಮಗೇನೋ ಇದೆ ಅವನಿಗೇನೋ ಇಲ್ಲ ಅದರಿಂದ ಅವನಿಗೆ ಆನಂದ ಇಲ್ಲ ಅಂತಾನೋ ಅಥವಾ ನಮಗೆ ಆನಂದ ಇಲ್ಲ ಅಂತಾನೋ ಆ ರೀತಿ ತಿಳ್ಕೊಳ್ಳೋದು ಸರಿಯಲ್ಲ. ಮತ್ತು ಆರು ಥರ ಕಂಪ್ಯಾರಿಸನ್ ಮನುಷ್ಯನ ಹಾಳು ಮಾಡ್ತಿರೋದು ಅವರಿಗಿದೆ ನಮಗಿಲ್ಲ ಆ ಥರ ನಮಗೂ ಇರಬೇಕದು ತಪ್ಪದ ಸಂಬಂಧನೇ ಇಲ್ಲ. ಅವನಿಗಿದ್ದು ನಿಮ್ಗೆ ಇರಬೇಕು ಅಂತ ಯಾಕೆ ಕೆಟ್ಟದ್ದನ್ನು ಅವನಿಗಿದೆ ನೀವಿದೇನು ನಮಗಿಲ್ಲ ಅಂತ ಅನ್ಕೋತೀವ ಯಾಕೆ ಕೆಟ್ಟ ಅದೇ ರೀತಿಯೇ ನಮಗಲ್ಲದ್ದು ನಮ್ದಲ್ಲ ಅದು ಅವನಿಗಿದ್ದರೂ ಅವನಿಗೆ ಸಂತೋಷ ಪಡಬೇಕೆ ಹೊರತು ನಮಗಿಲ್ಲ ಅಂತ ಕೊರೋ ಅರ್ಥ ಇಲ್ಲ. ದುಃಖ ನಮಗಿಲ್ಲ ಅನ್ನೋ ಕೊರಗೆ ಹೇಗೆ ಆ ಮೀನಿಂಗ್ಲೆಸ್ಸು ಆ ಸುಖ ನಮಗಿಲ್ಲ ಅನ್ನೋ ಒಂದು ಕಂಪ್ಯಾರಿ ದುಃಖ ಪಡೋದು ಮೀನಿಂಗ್ಲೆಸ್. ನಮಗೆ ಬೇಕಾದಿಲ್ಲ ಅದು ಒಪ್ಪಾಡಬೇಕು. ನಮಗೆ ಬೇಕಾದಿಲ್ಲ ಅಂದರೆ ಅದು ನೆಸೆಸಿಟಿ ಅದು. ಇನ್ನೊಬ್ಬರು ನಮಗಿಲ್ಲ ಅಂದರೆ ದುರ್ಯೋಧನ ಆ ರೀತಿ ಮಾಡೇ ಸತ್ತಿದ್ದವನು ಅವನು ಹೇಳ್ತಾನೆ ನಿನ್ಗೆ ಏನು ಕಡಿಮೆ ಆಗಿದೆ ಬೇಕಾಷ್ಟಿದೆ ತಿನ್ನೋ ಅಂತ ಕೇಳಿದೆ ನಂಗೆ ಅದೆಲ್ಲ ಪ್ರಶ್ನೆ ಅಲ್ಲ. ಪಾಂಡವರಿಗಿದೆಯಲ್ಲ ಅದು ನನಗೆ ಅಂತ ಅದು ಅದು ಹೊಟ್ಟೆ ಕಿಚ್ಚೋದ್ರೆ ಅದೇ ಅದು ಮನುಷ್ಯನ ಹಾಳು ಮಾಡಿಬಿಡುತ್ತೆ. ತುಂಬ ಜನ ದುಷ್ಟರು ಅಂತ ಅನ್ಸ್ಕೊಳ್ಳೋದು ಅದಕ್ಕೇನೆ ಪಾಪ ಬೇಕಾದ ಹಸಿವಾಗಿದೆ ಅನ್ನ ಹಾಕಿ ಅಂದರೆ ದುಷ್ಟ ಅಂತ ಕರೆಯೋದಿಲ್ಲ ಅವನ್ನ ಸ್ಪೆಸಿಫಿಕ್ ಅನ್ನನೇ ಅದಕ್ಕೆ ತುಪ್ಪನೇ ಹಾಕಿ ಇದನ್ನು ಹಾಕಿ ಅದಕ್ಕೆ ಅದು ಏನಾಗುತ್ತೆ ಅವನಿಗೆ ಆಸೆ ಅಂತ ಅನ್ನ ಕೇಳಿದ್ರೆ ಆಸೆ ಅನ್ನೋದಿಲ್ಲ ಯಾಕೆ ನೆಸೆಸಿಟಿ ಅದು. ಆದರೆ ಎಂಜಾಯ್ಮೆಂಟ್ ಕೇಳಕ್ಕೆ ಹೋದ್ರೆ ಏನಾಗುತ್ತೆ ಅದು ಅದು ಆಸೆ ಏ ದುರಾಸೆ ಬರಿಷ್ಠ ಅಂತ ಅದು ಮತ್ತೆ ಕೇಳೋದು ಎದುರು ಮಾಡೋದು ಇಷ್ಟ ಹಾಕಿದ್ರೆ ಮತ್ತೆ ಬೈಯೋದು ಕೊನೆಯವರೆಗೆ ಏನಿಲ್ಲ ಅವನಿಗೆ ತೃಪ್ತಿ ಇಷ್ಟ ಎಲ್ಲ ಆಯಿತು ನೀವೇನೇ ಮಾಡಿದ್ದೀನಿ ನಾಳೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಿದ್ದೀರಾ ಅಂತ ಕೇಳಿದರೆ ಊಟಕ್ಕೆ ಕರೆದು ಹೇಳಿ ನಮ್ಮ ಗತಿ ಏನಾಗಬೇಕು ನೀವು ಪಾಪ ನೆಕ್ಸ್ಟ್ ಟೈಮ್ ಕರೆಯೋದಿಲ್ಲ ಅಂದ್ಬಿಡ್ತಾನೆ ಅಷ್ಟೇ. ಎಲ್ಲಿ ತೃಪ್ತಿ ಹೆಸರೇ ಇಲ್ಲ ಅವನಿಗೆ ಎಲ್ಲ ಸ್ಟೇಜಲ್ಲಿ ಏನು ಮಾಡ್ತಾನ ಅವನು ಅತೃಪ್ತಿಯಲ್ಲೇ ತೋರಿಸ್ತಾನೆ. ಅದು ಮನುಷ್ಯನ ರಕ್ಷಣ ಅಲ್ಲ ಯೋಗ್ಯನ ರಕ್ಷಣೆನೇ ಅಲ್ಲ. ಹಾಂ ಹೌದು ಅದನ್ನೇ ಅಂದ್ರೆ ಯಾವ ಇಲ್ಲೇ ಆಗಲಿ ಅಲ್ಲೇ ಆಗಲಿ ದೇವರ ಇಚ್ಛೆ ಇಲ್ಲದೆ ಏನೇನಾಗೋದಿಲ್ಲ ತೇನ ವಿನ ತೃಣಮಪಿ ಅನ್ನೋದಕ್ಕೆ ಅವನ ಅನುಗ್ರಹ ಅಂತೇಳಿ ಆಲ್ ರೌಂಡ್ ಅವನ ಇಚ್ಛೆ ಅವನ ಶಕ್ತಿ ಅವ್ರು ಪ್ರತಿಯೊಂದು ಅವ್ರ ಡಿವಾಗಿರೋದೆ ದೇವ್ರ ಸಂಕಲ್ಪ ಕೆಲವರು ಇರ್ತಾರೆ ಐ ವಾಂಟ್ ಟು ಹೆಲ್ಪ್ ಯು ಬಟ್ ಐ ಆಮ್ ಹೆಲ್ಪ್ಲೆಸ್ ಅಂತ ದೇವ್ರಿಗೆ ಆಗಿಲ್ಲ ದೇವರು ಅನುಗ್ರಹ ಮಾಡೋಕ್ಕೆ ಮಾಡೇ ಮಾಡ್ತಾರೆ ಎಷ್ಟೋದ್ರೆ ಹೇಳ್ತಾರೆ ಯೋಚಿಸಿದ್ರು ಭಾರಿ ಅನಿಸುತ್ತೆ ಏನು ಮಾಡೋದಾಗುತ್ತೆ ಅಂಥೇಳಿ ಐ ಎಮ್ ಹೆಲ್ಪ್ಲೆಸ್ ಒಪ್ಕೊಂಡ್ಬಿಡ್ತಾರೆ ಅದನ್ನು ದೇವ್ರ ಸ್ವತಂತ್ರನಾದ್ರಿಂದ ಏನಿಲ್ಲ ಸೊ ಎಲ್ಲ ಅದು ಕಾಮನ್ ಫ್ಯಾಕ್ಟರ್ ಮತ್ತೆ ಮತ್ತೆ ಸೇರಿಸೋ ನೆಸಿಟಿ ಇಲ್ಲ ಅಲ್ಲಿ ಯಾತಕ್ಕೆ ಹೇಳ್ತಾರೆ ಅಂದರೆ ಮುಕ್ತಿಯಲ್ಲಿ ದೇವರ ಅನುಗ್ರಹ ಇಲ್ಲದೆ ಇರ್ಬೋದು ಅನ್ನೋ ಪ್ರಶ್ನೆ ಬಂದರೆ ಅದು ಸಾಧ್ಯ ಇಲ್ಲ ಅದು ಮೇನ್ ಪಾಯಿಂಟ್ ಅದು ಯಾತಕ್ಕೆ ಉಳಿದವ್ರು ತಲೆ ಕೆಡಿಸಿದ್ದಾರೆ ಅದ್ರ ಬಗ್ಗೆ ಐಕ್ಯ ಹೊಂದಿದರೆ ಬೇಡ ಸಾಮ್ಯ ಹೊಂದಿದರೆ ಬೇಡ ಅನ್ನೋ ಕಾನ್ಸೆಪ್ಟ್ ಅದು ಹೋಗ್ಲಿಕ್ಕೋಸ್ಕರ ಯಥಾ ಬದಕ್ಕೆ ದೇವರ ಸಂಕಲ್ಪ ಯಥ ಆ ರೀತಿ ಒಂದರ್ಥ ಇನ್ನೊಂದು ಅರ್ಥ ಇವನು ಸಂಕಲ್ಪನೂ ಸೇರಿದೆ ಎರಡು ಸೇರಿದಾಗ ಕೆಲವರು ಇರ್ತಾರೆ ಅವ್ರು ಹೇಳ್ತಾರೆ ಆಫೀಸರ್ ಡೆಲ್ಲಿಗೆ ಹೋಗಿ ಅಂತ ಇವ್ರಿಗೆ ಇಷ್ಟ ಇಲ್ಲ ಬೇರೆ ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾನೆ ಓ ನಿರ್ವಾಹ ಇಲ್ಲ ಅವನು ಇವನ ಸಂಕಲ್ಪ ಇಲ್ಲ ಬಟ್ ಯಾರ ಸಂಕಲ್ಪ ದೊಡ್ಡದೀಗ ಅವೇ ಹೋಗ್ಲೇಬೇಕು ತಪ್ಪು ಹೋಗ್ಲೇಬೇಕಲ್ಲಿ ಆದ್ರೆ ತರಬೇತಿ ಇಷ್ಟ ಆಯ್ತು ಅವಾಗ ಕುಡಿದಾಡ್ಬಿಡ್ತಾರೆ ನನಗೆ ಫ್ರೀಯಾಗಿ ಒಬ್ಬರ ಅನುಕೂಲ ಸಿಗ್ತೇವೆ ಅಂತೇಳಿ ಇಬ್ಬರು ಸಂಕಲ್ಪ ಸೇರಿದಾಗ ಅನುಕೂಲ ಆಗುತ್ತೆ ಈ ಸಂಸಾರಾವಸ್ಥೆಯಲ್ಲಿ ಏನಾಗುತ್ತೆ ನಾವು ಅನ್ಕೊಳ್ಳೋ ಹರಿಚಿತ್ತ ಸತ್ಯ ಹರಿಚಿತ್ತ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು ಅಲ್ಲಿ ಹಾಗಿಲ್ಲ ಮುಕ್ತನ ಚಿತ್ತಕ್ಕೆ ಬಂದದ್ದು ನಡೆಯುತ್ತೆ ಲವಲೇಶ ಅಲ್ಲ ಪೂರ್ತ ನಡೆಯುತ್ತೆ ಅದಕ್ಕೆ ಪೂರ್ಣಾನುಗ್ರಹ ಪಾತ್ರ ಪೂರ್ಣಾನುಗ್ರಹ ಪಾತ್ರತ್ವನೇ ಮುಕ್ತಿಗೆ ಇನ್ನೊಂದು ಅರ್ಥ ದೇವರ ಪೂರ್ಣಾನುಗ್ರಹ ಸಿಕ್ಕಾಗ ಪೂರ್ಣ ಭೋಗ ಸಿಗುತ್ತೆ ಅದು ವೈಕುಂಠದಲ್ಲಿದೆ ಅರ್ಥ ಆಯ್ತಾ ಇದು ಅಲ್ಲಿ ವೈಶಿಷ್ಟ್ಯ ಇರೋದು ಅಲ್ಲಿ ಅದ್ವೇ ಇಲ್ಲ ಇಂಪಾಸಿಬಲ್ ಎಂದು ಕೂಡ ಸಾಧ್ಯ ಇಲ್ಲ ಅದು ಅದಕ್ಕೇನೆ ಅದೇ ಕುದುರೆ ತನ್ನ ಬಾಲ ಆಡಿಸೋದು ಬಾಲ ಕುದುರೆನ ಆಡ್ಸೋಕ್ಕಾಗುತ್ತ ಅಂತಾರಲ್ಲ ಬಾಲ ಕುದುರೆನ ಆಡ್ಸೋಕ್ಕಾಗಲ್ಲ ಕುದುರೆ ಬಾಲನ ಆಡಿಸ್ಬೋದು ಬೇಕಾದ್ರೆ ಅದೇ ರೀತಿಯಲ್ಲಿ ಬಿಂಬ ಪ್ರತಿಬಿಂಬನ ಆಡಿಸುತ್ತೆ ಹೊರತು ಪ್ರತಿಬಿಂಬ ಯಾವ ಎಕ್ಸಾಂಪಲ್ ಕೊಟ್ಟರು ಸ್ವಲ್ಪ ಲಿಮಿಟೇಷನ್ ಇರುತ್ತೆ ಬಿಂಬ ಪ್ರತಿಬಿಂಬ ಕೊಟ್ಟಾಗ ಏನು ಮಾಡೋಕ್ಕೆ ಹೋಗ್ರದೆ ಟೋಟಲ್ ಡಿಫರೆನ್ ಇದ್ದು ಏನಾದರೂ ಡಿಪೆಂಡೆನ್ಸ್ ತರ ಅಲ್ಲಿ ಒಂದೇ ಕಡೆಗೆ ಆಚಾರ ಸಿದ್ಧಾಂತ ಅದೇನೆ ಬಿಂಬ ಪ್ರತಿಬಿಂಬ ಭಾವ ರೂಪವಾದ ದ್ವೈತ ಅನ್ನೋದು ಅದು ಸೂಪರ್ ಕಾನ್ಸೆಪ್ಟ್ ಉಳಿದವರು ಯಾರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಹೌದು ಪರೋಕ್ಷ ಜ್ಞಾನಕ್ಕೆ ದೇವ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಸಾಲದು ಊಟಕ್ಕೆ ನೀವೇ ಹೇಳಿ ಈಗ ಊಟಕ್ಕೊಂದು ಲೆವೆಲ್ ಏನಿದೆ ನಿಮ್ಗೀಗ ಅದೇ ರೀತಿ ನಮ್ಗೆ ಜ್ಞಾನ ಪೂರ್ಣ ಆಗಿದೆ ಅಂತ ಅಂದ್ ಅನ್ಸುತ್ತೋ ಅವಾಗ ನಮ್ಗೆ ಯಾಕೆ ಕಳಿಸಿಲ್ಲ ಅಂದ್ರೆ ಶುರುವಾಗಿಲ್ಲ ಆದ್ರಿಂದ ಪೂರ್ಣ ಆಗೋ ಪ್ರಶ್ನೆ ಇಲ್ಲ ಜ್ಞಾನದ ಮಹಿಮೆ ನಮಗೆ ಗೊತ್ತೇ ಇಲ್ಲ ಒಂದ್ ಸರ್ತಿ ಜ್ಞಾನದ ಮಹಿಮೆ ಗೊತ್ತಾಗ್ಬಿಟ್ರೆ ಏನಾಗುತ್ತೆ ಅದನ್ನ ಬಿಡ್ಲಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಗೊತ್ತಾಯ್ತಾ ರುಚಿಯಾದ ಪದಾರ್ಥ ಯಾಕೆ ಬಿಡ್ಲಕ್ಕೆ ಇಷ್ಟಪಡ್ತಾನ ನಾವು ಯಾಕೆ ರುಚಿಯಾದ ಪದಾರ್ಥ ಬಿಡ್ತೀವಿ ನಮ್ಮ ಕೈಲಿ ಶಕ್ತಿ ಇಲ್ಲ ಈಗ ಬೇಕಾದ ಹಾಕ್ಸೋಣ ಇದು ಹೆಚ್ಚು ಆದಿಲ್ಲ ಯು ಲೈಕ್ ಇಟ್ ಬೈ ಕೆನಾಟ್ ಅಂತ ಹೇಳ್ತಾರೆ ಇಲ್ಲ ಹಾಗೆ ಯಾವ್ದು ವೇದ ಹೇಳಿದೆ ತಿಳಿದವ್ರು ಹೇಳಿದ್ದಾರೆ ಜ್ಞಾನಿಗಳಿದ್ದಾರೆ ಅವರ ಅನುಭವ ಹೇಳಿದ್ದಾರೆ ನಮ್ಮ ಅನುಭವಕ್ಕೂ ಬರುತ್ತೆ ನಾವು ಮಾಡಿದ್ದು ಸಾಲದು ಅಂತ ಅನಿಸ್ತಾನೆ ಇರುತ್ತೆ ಯೋಚನೆ ಮಾಡಲಿಕ್ಕೆ ಕೊಟ್ರೆ ನಾವು ಮಾಡಿದ ಸಾಲದು ಅನ್ನೋ ಭಾವನೆ ಬರುತ್ತೆ ದೇವರು ಕೊಟ್ಟಿರೋ ಅವಕಾಶಕ್ಕೆ ನಾವು ಉಪಯೋಗಿಸ್ತಿರೋದು ಕಡಿಮೆನೆ ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ ಅದನ್ನು ದೇವರು ಕೊಟ್ಟಿರೋ ಇದಕ್ಕೆ ಶಕ್ತಿಗೆ ನಾವು ಉಪಯೋಗಿಸೋದು 0.4 ಭಾರಿ ಬದ್ಯವಂತ 4% ಅದು ಇವರು 0.004% 1% ಉಪಯೋಗ ಏನರ್ಥ ಅನ್ಯಾಯ ಸೂಪರ್ ಡೀಲಕ್ಸ್ ಇಂಪೋರ್ಟೆಡ್ ಕಾರು 50 ರೂಪಾಯಿ 50 ಲಕ್ಷ ರೂಪಾಯಿ ಅವೆಲ್ಲ ಅಂಥ ಕಾರುಗಳಿದೆ ಗೊತ್ತಲ್ಲ ಅದನ್ನ ಇಟ್ಕೊಂಡು ಗ್ಯಾರೇಜ್ ಒರೆಸೋದು ಒಳಗಿಡೋದು ಒರೆಸೋದು ಒಳಗಿಡೋದು ದಿವಸ ಕ್ಲೀನ್ ಮಾಡಿ ಏನು ಉಪಯೋಗ ಅದರಿಂದ ಏನು ಮಾಡಬೇಕಾದ್ರೆ 10 ಕಿಲೋಮೀಟರ್ ಹೋಗ್ತಾರೆ ಅದು ಉಪಯೋಗ ಇಲ್ಲ ಸಿಟಿ ರೌಂಡ್ ಆಗ್ತಾನೆ ಉಪಯೋಗ ಇಲ್ಲ ಎಲ್ಲಿಗೆ ಹೋಗ್ಬೇಕದನ್ನ ಲಾಂಗೆಸ್ಟ್ ಇದರಲ್ಲಿ ಎಂಜಾಯ್ಬಲ್ ಇದರಲ್ಲಿ ಹೋಗ್ಬಿಡು ಉಳಿದವ್ರು ಮಾಡ್ಲಿಕ್ಕೆ ಆಗದಿದ್ರೆ ಅದ್ರಲ್ಲಿ ಮಾಡಿ ತೋರಿಸ್ಬೇಕಾಗ ನೀವು ಕಾರ್ ಇಟ್ಕೊಂಡೆ ಇಟ್ಕೊಂಡು ಎಷ್ಟು ಡಿಫ್ರೆನ್ಸ್ ಅಷ್ಟೇ ನೀನು ಮಾಡಿದಷ್ಟೇ ನಾನು ಮಾಡಿದಷ್ಟೇ ಏನು ವ್ಯತ್ಯಾಸ ಅಂತಾರ ಇಲ್ಲ ಈಗ ಅದಕ್ಕೆ ನಮ್ಗೆ ಕೊಟ್ಟ ಆಪರ್ಚುನಿಟಿ ಸರಿಯಾಗಿ ಉಪಯೋಗಿಸ್ತಾ ಇದ್ದೆ ನಾವೀಗ ನೋಡ್ಬೇಕು 11 ಇದೆ ಈಗ 11 ಜನ ಆಟಗಾರರ ಪೈಕಿ ಪ್ರತಿಯೊಬ್ಬರೂ ಸ್ಕೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹೌದಲ್ಲ ಅದೇ ರೀತಿ 11 ಸ್ಕೋರ್ ಮಾಡಬೇಕು ಎಲ್ಲರೂ 100 ಸೆಂಚುರಿ ಹೊಡೆದ್ಬಿಟ್ರೆ ಹಾಗಿರ್ತದೆ ಆದರೆ ಹಾಗಿಲ್ಲೇ ಇಲ್ಲ ಮನಸ್ಸು ಪ್ರತಿಯೊಂದು ಇಂದ್ರಿಯ ಕೂಡ ಏನಾಗ್ತಾ ಇವೆ ನಮಗೆ ಇಷ್ಟು ಸಾಕು ನಾವು ಡಿಸೈಡ್ ಮಾಡ್ಕೊಂಡ್ಬಿಡ್ತೀವಿ ಮೊದಲೇನೆ ನಮಗೆ ಇಷ್ಟು ಸಾಕು ತಪ್ಪದು ಸಾಕು ಅಂತ ಕಾನ್ಸೆಪ್ಟ್ ಬಂದರೆ ಸಾಧನೆ ಭಂಗ ಬರುತ್ತೆ ಬರಬಾರ್ದು ನಾವು ಮಾಡಿದ ಸಾಲದು ಅಂತ ಭಾವನೆ ಯಾವಾಗಲೂ ಇರಬೇಕು ಸಾಧನೆ ಬಗ್ಗೆ ತೃಪ್ತಿ ಇಲ್ಲದ ಹೋದಷ್ಟು ಕೂಡ ಅದು ಸಾಧನೆ ಹೆಚ್ಚು ಮಾಡ್ತಾರೆ ತೃಪ್ತಿ ಬಂದರೆ ಏನಾಗುತ್ತೆ ಅಲ್ಲಿ ಸಾಧನೆ ಕಟ್ಟಾಗ್ಬಿಡಿ ಎಂದು ತೃಪ್ತಿ ಬರುತ್ತೋ ಅದಕ್ಕೆ ಹೇಳ್ತಾರೆ ಒಬ್ಬ ಸಾಧನೆ ಮಾಡೋವನಿಗೆ ತೃಪ್ತಿ ಬಂತು ಅಂದರೆ ಎಂಥ ತೃಪ್ತಿ ನಾನು ಮಾಡಿದ ಸಾಧನೆ ಸಾಕು ಅನ್ನೋ ತೃಪ್ತಿ ಬಂತು ಅಂದರೆ ಅವನು ನಿಂತು ಮುಂದೋಗೋಕ್ಕಾಗೋದಿಲ್ಲ ಅವನ ಕೈ ಇನ್ನೂ ಸಾಲದು ಅನ್ಕೋತಾನೆ ಇರಬೇಕು ಉಳಿದವ್ರು ಭಾರಿ ಜನ ಎಷ್ಟೇ ಹೊಗಳಿದ್ರು ಕೂಡ ಇವನಿಗೆ ಏನನ್ಸುತ್ತೆ ನನಗೆ ಗೊತ್ತು ನಾನು ಕಡಿಮೆ ಮಾಡಿರೋದು ಆ ಭಾವನೆ ಇರಬೇಕು ಉಳಿದವ್ರು ಹೇಳಿದ್ರ ಮೇಲೆ ಕೌಂಟ್ ಆಗೋದಿಲ್ಲ ಉಳಿದವ್ರು ಬರೆದು ಬಂದವನಿಗೆ ಗೊತ್ತಿಗೆ ಆತ ಏನು ಬರೆದಿದ್ದೇನೆ ಅಂತೇಳಿ ಉಳಿದವ್ರು ಏನೇ ಮಾಡಿದರೂ ಕೂಡ ನಾನು ಇದನ್ನು ಬಿಟ್ಟುಬಿಟ್ಟೆ ಹೊರಗ್ತಾ ಇರ್ತಾರೆ ಆಗಲೇ ಅವರು. ಇವ್ರು ಹೊಗಳಿದ ಮಾತ್ರಕ್ಕೆ ಏನಾಗಲ್ಲ ಅದು, ಆ ಪೇಪರ್ನಲ್ಲಿ ಸರಿ ಹೋಗಿಬಿಡೋದಿಲ್ಲ, ಅದು ಸರಿ ಹೋಗೋದಿಲ್ಲ. ನಿಮ್ಗೆ ಗೊತ್ತದು, ಅಯ್ಯೋ ಒಂದು ಮಾರ್ಕ್ ಕಡಿಮೆ ಆಯಿತು. ಕೆಲವೊಬ್ಬ ಖುಷಿಯಿಂದ ಬರ್ತಾನೆ ಒಬ್ಬನು, ಯಾಕೆ ಸರ್ ಗ್ಯಾರಂಟಿ ಪಾಸ್ ಆಗ್ತೀನಿ ಅಂತ ಅಷ್ಟೇ ಅವನಿಗೆ. 35 ಹಾಗೋಗೋ ಬಂದ್ಬಿಡುತ್ತೆ ಅವನು, ಎಲ್ಲಿವರೆಗೂ ಬರ್ತಾ ಇರುತ್ತೆ, 33 ಬರ್ತೀನಿ, 2 ಹಾಗೋ ಕೊಡ್ತಾರೆ, ಈ ಥರ ಚಿತ್ರ ಬರ್ತಿರ್ತಾರೆ. ಇನ್ನೊಬ್ಬನು ಡಲ್ಲ ಬರ್ತಾರೆ, ಒಂದು ಕಡಿಮೆ, ಒಂದು ಮಿಸ್ ಆಯಿತು ನನಗೆ, ಈಗ 99 ಬರುತ್ತೆ, ಒಂದು ಬರೋದಿಲ್ಲ. ಅವರು ಎಷ್ಟೋ ದಿವಸ ಆದರೆ ರಿಕವರ್ ಆಗೋದು, ಅಷ್ಟು ಡಲ್ ಆಗ್ತಾನೆ. ಅದಕ್ಕೆ ಒಂದು ನಾನು ಸುಮ್ಮನೆ ಕಳ್ಕೊಂಡ್ಬಿಟ್ಟೆ ಅಂತ, ಇವನಿಗೆ ಎಕ್ಸ್ಟ್ರಾ ಬರುತ್ತೆ ಅಂತ ಖುಷಿ, ಅವನಿಗೆ ಬರೋದನ್ನು ಕಳ್ಕೊಂಡೆ ಅಂತ ಅವನು. ಸೊ ಲೌಕಿಕ ಅದೇ ಶಾಸ್ತ್ರ, ನಿಮ್ಗೆ ಎರಡೂ ಇರಬೇಕು, ಲೌಕಿಕದ ಬಗ್ಗೆ ತೃಪ್ತಿ ಇರಬೇಕು ಸಾಕು ಅಂತ, ಅಲೌಕಿಕದ ಬಗ್ಗೆ ಬಂದರೆ ತೃಪ್ತಿ ಇರಬಾರ್ದು, ಅದು ಉಲ್ಟಾ ಪಲ್ಟ. ನಮ್ದೇನಾಗಿದೆ, ದೇವ್ರ ಬಗ್ಗೆ ಸಾಕಷ್ಟು ತೃಪ್ತಿ, ಯೋ ದೇವ್ರ ವಿಭಾಗ ಬಂದರೆ ಸಾಕು, ಅಷ್ಟು ಒಟ್ಟು ತೃಪ್ತಿ ಆಗಿಬಿಟ್ಟಿದೆ. ಇಲ್ಲಿ ಇನ್ನೂ ಸಾಲದು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು. ಲೌಕಿಕವಾಗಿ ನಾವು ಎಂದ ತೃಪ್ತಿ ಇರೋ ಕಂಡಿದ್ದೀರ, ಲೌಕಿಕದಲ್ಲಿ ಇಲ್ಲ, ಲೌಕಿಕದಲ್ಲಿ ತೃಪ್ತಿ ನಮಗಿಲ್ಲೇ ಇಲ್ಲ. ಅದನ್ನೇ ಆಚಾರ ತದಾರಂ ಬಹುಲೋಕ ವಿಚಿಂತಾರೆ, ಲೌಕಿಕದಲ್ಲಿ ತೃಪ್ತಿ ಇರಲಿ, ಅಲೌಕಿಕ ತೃಪ್ತಿ ಇರದೇ ಹೋಗಲಿ ಅಂತ ಹೇಳಿ ಅವಾಗ ಇನ್ನೂ ಮಾಡಬೇಕು ಅಂತ ಭಾವನೆ ಬರುತ್ತೆ. ಅರ್ಥ ಆಯ್ತಾ? ಅದು ತುಂಬ ಶ್ರೇಷ್ಠ. ಹಾಂ, ಯಾರಿಗೆ ಪೂರ್ಣಾನುಗ್ರಹ ಇದೆ ಅಂದರೆ ಅರ್ಥ ಪೂರ್ಣ ಸಿಗುತ್ತೆ ಅಂತ. ಅನುಗ್ರಹ ಎಷ್ಟಿರುತ್ತೋ ಅಷ್ಟು ಫಲ ಕೊಯ್ಲು ಸೈಡ್ ಆಗುತ್ತೆ, ಸಿಂಕ್ರನೈಸ್ ಆಗಿಬಿಡುತ್ತೆ. ಅದಕ್ಕೆ ಅವ ಅನ್ಕೊಂಡಿದ್ದೆ ನೀವು ಹೇಳಿದ್ರಿ ಅಂತಾರಲ್ಲ, ಹಾಗೆ ಇನ್ನೂ ಹೇಳ್ತಾರೆ. ನೀವು ವೈಕುಂಠಕ್ಕೆ ಹೋದಾಗ ನ್ಯಾಯ ಎಲ್ಲರೂ ಮುಕ್ತರಿಗೆಲ್ಲ ಆಗಿರುತ್ತೆ. ಸಂಸಾರಾವಸ್ಥೆಯಲ್ಲೂ ಕೂಡ ದೇವರ ವಿಶೇಷ ಅನುಗ್ರಹ ಸಂಪಾದನೆ ಮಾಡಿದರೆ ಅಂದ್ಕೊಂಡು ಆಶ್ಚರ್ಯ ಆಗಿಬಿಡುತ್ತೆ, ಅಂದ್ಕೊಂಡ್ರೆ ಆಗಿಬಿಡ್ಬೇಕು ಆ ಥರ ಅಂದ್ಕೊಂಡ್ರೆ ಅದು ಅನುಭವಕ್ಕೆ ಬರುತ್ತೆ ಎಷ್ಟೋ ಸಲ. ಅಂದ್ಕೊಂಡಾಗ ಆಯ್ತಲ್ಲ, ಏನು ಆಶ್ಚರ್ಯ ಅಂತೇಳಿ ಆಗ ಅಂದ್ಕೊಂಡು ಆಶ್ಚರ್ಯ ಇಷ್ಟ ದೇವರು ಅಂದ್ಕೊಂಡಿದ್ದಾರೆ ಆಯಿತು ಅಂತ. ದೇವ್ರು ಅಂಥದ್ದೇ ಇಷ್ಟೇ ಕೊಡ್ತಾರೆ, ಕಾಮೇನ ಮೇ ಕಾಮ ಆಗಾತ್ ಅಂತಲೇ ಶ್ರುತಿ ಇರೋದು. ದೇವ್ರ ಇಷ್ಟಕ್ಕೆ ತಕ್ಕಂಥ ಇಷ್ಟ ಬರಲಿ ಅಂದರೆ, ನಾವು ಕೆಲಸ ಅಂದ್ಕೊಂಡಿದ್ದಾಯಿತು ಅಂದರೆ ದೇವ್ರ ಬಳಸಿ ಬಂದಿತ್ತು ಅಷ್ಟೇ, ಆಗಲಿಲ್ಲ ಅಂದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ದೇವ್ರು ದೊಡ್ಡವರು ಅಂತ ಗೊತ್ತಾಯ್ತು, ಅವ್ರ ಸಂಕಲ್ಪ ಇಲ್ಲ ಆಗಲಿಲ್ಲ ಅಷ್ಟೇ. ನಮ್ಮ ಸಂಕಲ್ಪ ಎಷ್ಟಿದ್ರು ಕೂಡ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುತ್ತೆ. ಅದು ಲೇಶ ಅಂದರೆ ಕಡಿಮೆ, ಲವಲೇಶ ಅಂದರೆ ಏನೋ ಅತ್ಯಂತ ಕಡಿಮೆ ಕೆಲಸ ಕೂಡ ಆಗೋದಿಲ್ಲ. ಅದನ್ನೇ ತೃಣಮಪಿ ನಚಲತಿ ಅಂತೇಳಿ, ತೃಣದಕ್ಕೆ ಅದೇನು ಹುಲ್ಲುಕಡ್ಡಿ ಇದ್ದಾಗೆ ಅಂತ ಹೇಳ್ತಾರಲ್ಲ, ಅದು ಕೂಡ ಆಗೋದಿಲ್ಲ. ಅದು ದೇವ್ರ ಮಹಿಮೆ. ಯತ್ತು ಮುಕ್ತಾನಾಮದೇಹತ್ವೇನ ಅಭೋಗ ಭಾಷಂಕ್ಯ ಬ್ರಹ್ಮದೇವೇನ ಚಿನ್ಮಾತ್ರ ಸ್ವರೂಪ ದೇಹೇನ ಭೋಗೋಪಪಾದಕಂ ಬ್ರಾಹ್ಮಣ ಇತ್ಯಾದಿ ಸೂತ್ರತ್ರಯಂ ತಸ್ಯಾಪ್ಯರ್ಥ ಅಮುನಾ ಯಥಾ ಸಂಕಲ್ಪ ಭೋಗಾಶ್ಚ ಚಿದಾನಂದ ಶರೀರಿಣಃ ಇತಿ. ಯತ್ತು ಮುಕ್ತಾನಾಂ ಅದೇಹತ್ವೇನ ಅಭೋಗಮಾಶಂಕ್ಯ. ಅವರೇನು ತಿಳ್ಕೊಂಡ್ರು, ಈ ದೇಹ ಅಷ್ಟೇ, ಉಳಿದವ್ರಿಗೆ ಈ ಕಾನ್ಸೆಪ್ಟೇ ಗೊತ್ತಿಲ್ಲ. ಈ ದೇಹ ಅಷ್ಟೇ ನಮ್ಮ ಜೀವ, ದೇಹ ಹೋದರೆ ಜೀವನೇ ಇಲ್ಲ ಅಂತ ಕೆಲವರು ವಾದ. ಇನ್ನು ಜೀವನಿ ದೇಹನೇ ಇಲ್ಲ, ಅದರಿಂದಾಗಿಯೇ ಜೀವ ಇರ್ತಾನೆ ದೇಹ ಇಲ್ಲ, ಇಂಥವಾದವರು ಇದ್ದಾರೆ. ಸೊ ಮುಕ್ತನಾದ ಮೇಲೆ ಅವನಿಗೇನು ದೇಹ ಇಲ್ಲ ಅಂದಮೇಲೆ ಭೋಗಕ್ಕೆ ಏನು ಬೇಕು, ದೇಹ ಬೇಕು. ದೇಹ ಇಲ್ಲಾದರೆ ಭೋಗನೇ ಇಲ್ಲ ಅಂತ ಯಾಕೆ ಅನ್ನಬಾರ್ದು. ಹೂ ಅಂದರೆ ಹಾಗಿದ್ರೆ ಭೋಗ ಇಲ್ಲ ಜಾಗಕ್ಕೆ ಹೋಗ್ಬೇಕು ಅದಕ್ಕೆ. ಅವಾಗ ಏನು ಮಾಡ್ತಾರೆ, ಆಗ ಮುಕ್ತಿನೇ ಬೇಡ ಅಂತ ಬಿಡ್ಬಿಡ್ತಾರೆ, ಮುಕ್ತಿನೇ ಬೇಡ. ಇವತ್ತು ಜೈಲಿಗೆ ಹೋಗೋಕ್ಕೆ ಇಷ್ಟಪಡ್ತಾನೆ ಮನುಷ್ಯ, ಪಡೋದಿಲ್ಲ. ಅಲ್ಲಿ ಪೂರ್ತಿ ಉಪವಾಸ ಏನು ಹಾಕಲ್ಲ, ಜೈಲಿಗೋರು ಕೂಡ ಏನು ಮಾಡೋದಿಲ್ಲ, ಪೂರ್ತಿ ಉಪವಾಸ ಏನಿಲ್ಲ ಅಲ್ಲಿ. ಆದರೂ ಕೂಡ ಏನು ಮಾಡ್ತಾನೆ, ನಮ್ಮ ಚಾಯ್ಸ್ ಅಂತ ಇಷ್ಟ ಬರೋದಿಲ್ಲ, ಆದ್ದರಿಂದ ಅದು ಬೇಕಿಲ್ಲ ಅಂತ ಅನಿಸುತ್ತಾ ಇಲ್ಲ. ಮುಕ್ತಿ ದೇಹನೇ ಇಲ್ಲ ಅಂದ್ಮೇಲೆ ಏನೂ ಇಲ್ಲ ಅಲ್ಲ, ಅಲ್ಲಿ ಏನೂ ಇಲ್ಲ ಅಂದಮೇಲೆ ಹೋಗ್ಬೇಕು ಅದಕ್ಕೆ. ಇದೊಂದು ತಂತ್ರ ಇದು, ಅನೇಕರಿಗೆ ಬೇರೆಯವರ ಮುಕ್ತಿಯ ಕಲ್ಪನೆಯನ್ನು ಆಚಾರ ಖಂಡನೆ ಮಾಡ್ತಾರೆ. ನಮಗೇನು ಅನಿಸುತ್ತೆ, ಇನ್ನೂ ಬಿಡೋದಿಲ್ಲ, ಇನ್ನೂ ಖಂಡನೆ ಮಾಡ್ತಾರೆ ಅಂತ ಕೇಳಿದರೆ, ಅದು ಸರಿಯಾಗಿ ಹೇಳದೆ ಹೋಗಿದ್ರೆ ಮುಕ್ತಿ ಹೋಗಬೇಕು ಅನ್ನಿಸ್ ಭಾವನೆ ಬರ್ತಿರಲಿಲ್ಲ ಜನಗಡೆ. ಉಳಿದವರು ಎಷ್ಟೋ ಜನ ಇವತ್ತು ಸರಿಯಾಗಿ ಯೋಚನೆ ಮಾಡಿದರೆ ಮುಕ್ತಿನ ಯಾಕೆ ಇಷ್ಟಪಡೋದಿಲ್ಲ ಅಂದರೆ, ಅವ್ರ ಆಚಾರ ಹೇಳಿದ ಮುಕ್ತಿ ಅವ್ರಿಗೆ ಗೊತ್ತಿಲ್ಲ. ಬೇರೆ ಬರ್ತವ್ರು ಮುಕ್ತಿ ಕೇಳಿ ಮುಕ್ತಿ ಹೋಗದಿರೋದೇ ವಾಸಿ, ಸರ್ ನೀವು ಹೋಗಿ ನಾವು ಬರಲ್ಲ ಅಂತ ಅಷ್ಟಮಟ್ಟಿಗೆ ಆಗಿಬಿಟ್ಟಿದೆ. ಅರ್ಥ ಆಯ್ತಾ? ಈಗ ಮುಕ್ತಿ ಕಲ್ಪನೆಯೇ ಅರ್ಥ ಆಗಿಲ್ಲ. ಎಂ ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮೆಲ್ಲರಿಗೆ ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ದುಷ್ಮತಗಳು ಮನುಷ್ಯನ ಹೇಗೆ ಮೋಚನೆ ಮಾಡಿ ಅದಕ್ಕೆ ಉಪಯೋಗ ಇಲ್ಲ, ಕೋರ್ಸ್ಗೆ ಅಂದರೆ ಅಪ್ಲಿಕೇಶನ್ ಹಾಕ್ತಾರೆ ಯಾರು, ಆ ಕೋರ್ಸಿಗೆ ಯಾವ ಪ್ರಾಸ್ಪೆಕ್ಟ್ಸು ಇಲ್ಲ ಅಂದ್ಬಿಟ್ಟು ಯಾರು ಅಪ್ಲಿಕೇಶನ್ ಹಾಕೋದಿಲ್ಲ. ಮೋಕ್ಷನ ಹಾಗೆ ಮಾಡಿಬಿಟ್ಟಿದ್ದಾರೋ, ಸಂಸಾರ ಭೋಗನೇ ವಾಸಿ ಎಂಬ ರೀತಿ ಮಾಡಿ ಹಾಕ್ಬಿಟ್ಟಿದ್ದಾರೆ. ತುಂಬ ತಪ್ಪು, ಅದನ್ನೆಲ್ಲ ಸರಿ ಮಾಡಿದ್ದೆ ಆಚಾರ್ಯರು. ಅದರಿಂದ ಒಳ್ಳೆ ಯೋಗ್ಯರಿಗೆಲ್ಲ ಭಾಳ ಒಳ್ಳೆ ಅನುಕೂಲ ಆಯ್ತು. ಆದರೆ ಅಯೋಗ್ಯರಿಗೆ ಎಂದೂ ಇದಾಗೋದಿಲ್ಲ, ಯೋಗ್ಯರಿಗೆ ತಕ್ಷಣ ಅದರಿಂದ ಸನ್ಮಾರ್ಗಕ್ಕೆ ಬರೋಕ್ಕೆ ಅನುಕೂಲ ಆಯಿತು. ಅಮುನ ಯಥಾ ಸಂಕಲ್ಪ ಭೋಗಾಶ್ಚ ಚಿದಾನಂದ ಶರೀರಿಣ ಇತಿ. ಅದಕ್ಕೆ ಶರೀರ ಇದೆ, ಭೋಗ ಇದೆ ಅಂದಮೇಲೆ ಏನಿರಬೇಕು, ಶರೀರ ಇದೆ. ಶರೀರ ಇದ್ಮೇಲೆ ಭೋಗಕ್ಕೆ ಅವಕಾಶವೂ ಇರಬೇಕು, ಒಂದಕ್ಕೊಂದು ಡಿಪೆಂಡ್. ಅದು ಇದೊಮ್ಮೆ ಅದು ಡಿಪೆಂಡ್ ಆಗಿದ್ರೆ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೆ ಚಿದಾನಂದ ಶರೀರ, ನಾನಾನಂದಮಯ ಶರೀರ ಇರೋದರಿಂದ ಅದು ಸಾಧ್ಯ. ನಮಗದು ಕಷ್ಟ ಇಲ್ಲ. ದೇವರ ಜ್ಞಾನಾನಂದಮಯ ಶರೀರದ ಕಾನ್ಸೆಪ್ಟ್ ಬಂದ ಮೇಲೆ ಜೀವರು ಚೈತನ್ಯ, ಇವರು ಅಪ್ರಾಕೃತ ಇದ್ದೀವಿ ಅರ್ಥ ಮಾಡೋದು ಸುಲಭ ಆಗಿಬಿಡುತ್ತೆ. ಅವ್ರು ದೇವರಿಗೆ ಒಪ್ಪಲಿಲ್ಲ, ಜೀವರಿಗೆ ಒಪ್ಪಲಿಕ್ಕೆ ಸಹ ಎಕ್ಸಾಂಪಲ್ ಕೊಡೋಕ್ಕೆ ಇಲ್ಲ ಅವ್ರಿಗೀಗ. ಯಾಕೆ ದೇವರಿಗೆ ಇಲ್ಲ ಅಂದಮೇಲೆ ದೇವರಿಗೆ ಎಂದಿರುತ್ತೆ, ಅವರಿಗೆ ಇಲ್ಲ ನಿಮಗೆ ಕೊಡ್ತಾರೆ ಹೋಗ ಇರ್ತಾರಲ್ಲ, ಹಾಗೆ ಮುಖ್ಯ ವ್ಯಕ್ತಿಗೆ ಇಲ್ಲ ನೀನು ಭಾರಿ ದೊಡ್ಡ ಮನುಷ್ಯ ಬಂದುಬಿಟ್ಟ ಅಂತಾರಲ್ಲ, ಹಾಗೆ ಸಾಧ್ಯ ಇಲ್ಲ. ಉಪಮಾ ಚ ಉತ್ತಮ ನರೋ ಚಾದ್ಯಾಶ್ಚ ಚಿದಾನಂದ ಶರೀರಿಣೋ ಜ್ಞಾನಾದಿ ಆತ್ಮಕ, ಚಿದಾನಂದ ಶಬ್ದಕ್ಕೆ ಅರ್ಥ ಆ ಜ್ಞಾನಾದಿ ಆತ್ಮಕ ಸ್ವರೂಪ ದೇಹವಂತಹ, ಅದು ಇಂಪಾರ್ಟೆಂಟ್. ಸ್ವರೂಪ ದೇಹ ದಿವರಿಗಿದೆ, ಅದು ಜ್ಞಾನಾನಂದಮಯವಾಗಿದೆ. ಯಾರದು ಸಜ್ಜನಿಗೆ ಸಂತಹ ಯಥಾ ಸಂಕಲ್ಪ ಭೋಗ ಇತ್ಯರ್ಥ. ಆದ್ದರಿಂದ ಅವರಿಗೆ ಶರೀರದಿಂದ ಭೋಗ ಇದೆ, ಮತ್ತು ಚಿದಾನಂದ ಶರೀರವಾದ್ದರಿಂದ ಅಪ್ರಾಕೃತ ಭೋಗನೇ ಅವನಿಗಿದೆ. ಉತ್ತಮಸ್ತು ಅಮುನಾಚ ಪ್ರಾಪ್ಯತ್ವೇನ ಉಕ್ತ ಜನಾರ್ದನೇನಾಪಿ ಯಥಾ ಸಂಕಲ್ಪ ಭೋಗ ಇತ್ಯರ್ಥ. ಅಮುನಾ ಅಂತ ಹೇಳಿದ್ರಿಂದ ಇಷ್ಟೆಲ್ಲ ಆಗ್ತಿರೋದು ಕೂಡ ದೇವರ ಅನುಗ್ರಹದಿಂದ, ಅವನಿಂದ ಮೊದಲು ಮರೆಯಾಗಿಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ ಭಾರಿ ವೈಭವ ಇದು ಅವ್ರು ಕೊಟ್ಟಿದ್ದೆಲ್ಲ, ತಕ್ಷಣ ಜ್ಞಾಪಕ ಮಾಡ್ಕೋತಾರೆ ಅವ್ರು ಕೊಟ್ಟಿದ್ದಿದ್ದು ನಂದೇನೂ ಅಲ್ಲ ಅಂತ ಹೇಳೋದಿಲ್ಲ, ಆ ಭಾವನೆ ಇರಬೇಕು. ಅಮುನ ಅಂದ್ರೆ ಏನು ಶಬ್ದ ಅದು, ಅಮುನ ಇವನಿಂದ ಅಷ್ಟೇ, ಗೊತ್ತಾಯ್ತಾ. ಅಮುನ ಉತ್ತಮ ಅಸ್ತು ಅಮುನ ರಾಮೇಣ ಹರಿಣ ಇದ್ದ ಹಾಗೆ ಅಮುನ. ಅಮುನ ಚ ಪ್ರಾಪ್ಯತ್ವೇನ ಉಕ್ತ ಜನಾರ್ದನೇನ ಅಪಿ ಯಥಾ ಸಂಕಲ್ಪ ಭೋಗ ಇತ್ಯರ್ಥ. ಅವನಿಂದನೇ ಹಾಗಿದ್ದಾರೆ, ಆದ್ದರಿಂದ ಅವರಿದ್ದಾರೆ ಎಂಬುದು ಸತ್ಯ, ಸ್ವಾತಂತ್ರ್ಯ ಇಲ್ಲ ಎಂಬುದು ಸತ್ಯ, ದೇವರು ಕೊಡ್ತಾರೆ ಎಂಬುದು ಸತ್ಯ. ತದ್ದೇಹೇನಾಪಿ ಭುಂಜತ ಇತಿ ವಾಚ್ಯೇಪಿ ದೇಹ ದೇಹಿನೋರ ಅಭೇದಾತ್ ಅಮುನಾ ಇತ್ತೇವ ಉಕ್ತಿ. ತದ್ದೇಹೇನಾಪಿ ಭುಂಜತೆ ಇತಿ ವಾಚ್ಯೇಪಿ ದೇಹ ದೇಹಿನೋರ ಅಭೇದಾತ್ ಅಮುನಾ ಇತ್ತೇವ ಉಕ್ತಿ. ದೇಹ ಇದೆ ಅದರಿಂದ ಭೋಗ ಅಂತ ಆಗುತ್ತೆ ಯಾಕೆ ಹೇಳಬಾರ್ದು, ಗೊತ್ತಾಯ್ತಾ. ಬರೀ ಭೋಗ ಬರ್ತಾರಂತೆ ಅದಕ್ಕೆ ಹೇಳಿದರು ಅಂದರೆ ದೇಹ ದೇಹಿನವರ ಅಭೇದ, ಸ್ವರೂಪ ದೇಹಕ್ಕೂ ಜೀವರಿಗೂ ಏನಿಲ್ಲ, ಭೇದ ಇಲ್ಲ. ಆದ್ದರಿಂದಾಗಿನೇ ಅದು ಅವನು ಅಂತ ಹೇಳಿದರೂ ಒಂದೇ, ಆ ದೇಹದಿಂದ ಅಂತ ಹೇಳಿದರೂ ಒಂದೇ, ಜೀವ ಅನುಭವಿಸ್ತಾನೆ ಅಂತ ಹೇಳೋದು, ಸ್ವರೂಪ ದೇಹದಿಂದ ಜೀವ ಅನುಭವಿಸ್ತಾವೆ ಎಲ್ಲ ಒಂದೇ, ವ್ಯತ್ಯಾಸ ಇಲ್ಲ. ದೇಹೇನಾಪಿ ಬಿಡಿ ಹಾಲು ತೋಮ ಅಂತ ಯಾರು ಹೇಳ್ತಾರಾ, ಯಾಕೆ ಅಲ್ಲಿ ಬಿಡಿದ್ದೇ ಇರುತ್ತೆ. ಅದು ಸ್ವರೂಪ ದೇಹ ಹೇಳ್ಪಷ್ಟೇ ಬಂದಾಗ ಭೋಗಿಸ್ತಾರೆ ಅಂದರೆ ಸ್ವರೂಪ ದೇಹ ಭೋಗಿಸ್ತಾರೆ ಅಂತ, ಬೇರೆ ದೇಹ ಇಲ್ಲ ಅಂತ ಪ್ರೂವ್ ಆಗಿದೆ. ಭೋಗಿಸ್ತಾರೆ ಅಂತ ಹೇಳಿ ಆಗಿದೆ, ದೇಹ ಬೇಕು ಆದ್ದರಿಂದ ಯಾವುದಾಗಿರ್ಬೇಕದು, ಸ್ವರೂಪ ದೇಹ ಆಗಿರಬೇಕಷ್ಟು. ಇತಿ ವಾಚ್ಯೇಪಿ ದೇಹ ದೇಹಿನವ್ರು ಅಭೇದ ತಮುನಾ ಇತ್ತೇವ ಉಕ್ತಿ. ಸಂಪ ಅವನೇ ಭೋಗ ಮಾಡ್ತಾನೆ ಅಂತ ಹೇಳಿದ್ರು, ದೇಹದಿಂದ ಅಂತ ಹೇಳೋಕ್ಕೆ ಹೋಗಲಿಲ್ಲ. ಸಂಪದ್ಯ ಬ್ರಹ್ಮಣ ಅಭಿಪಶ್ಯತಿ ಬ್ರಹ್ಮಣ ಅಭಿಶೃಣೋತಿ ಆದತ್ತೆ ಹರಿಹಸ್ತೇನ ಹರಿದೃಷ್ಟೈವ ಪಶ್ಯತಿ ಇತ್ಯಾದೇಹೇ. ಆ ಪದಕ್ಕೂ ಎರಡೆರಡು ಅರ್ಥ. ಸಂಪದ್ಯ ಬ್ರಹ್ಮಣ ಅಭಿಪಶ್ಯತಿ, ದೇವರ ಅನುಗ್ರಹದಿಂದ ನೋಡ್ತಾನೆ ಅಂತ ಒಂದು ಅರ್ಥ, ದೇವರ ಕಣ್ಣಿಂದ ನೋಡ್ತಾ ಇನ್ನೊಂದು ಅರ್ಥ. ಬ್ರಹ್ಮಣ ಅಭಿಶೃಣೋತಿ, ದೇವರ ಅನುಗ್ರಹದಿಂದ ಕೇಳ್ತಾನೆ, ದೇವರ ಕಿವಿಯಿಂದನೇ ಕೇಳ್ತಾನೆ. ಈ ರೀತಿ ಇನ್ನು ಸಾಹಿತ್ಯ ಮುಕ್ತಿ ಬಂದವರಿಗೆ ಸ್ಪೆಷಲ್, ಅದು ಜನರಲ್ ಮುಕ್ತಿಗೆ ಒಂದು ಅರ್ಥ. ಈ ಅಮುನ ವಿತ್ಯಾಲದ ಬಂದಾಗ ಅನುಗ್ರಹ ಅಂತ ಅಷ್ಟೇ ಅರ್ಥ, ಅವ್ರು ಹೇಳಿದಾಗ ಅವ್ರ ಕಣ್ಣಿಂದನೇ. ಉದಾಹರಣೆಗೆ ಇವರು ಸ್ಪೆಕ್ಸ್ ಒಯ್ದಿದ್ದಿಲ್ಲ, ತಾವು ಎಲ್ಲಿ ನೋಡ್ತಾ ಇದ್ದೆ, ಯಾರು ದೊಡ್ಡವ್ರು ಏನು ಮಾಡ್ತಾವೋ ಅಂತ ಕೊಟ್ಟರು, ಶೂಟ್ ಆಯಿತು ಇವನಿಗೆ, ಅವ್ರ ಸ್ಪೆಕ್ಸಿಂದ ನೋಡಿದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ ಈಗ, ಏನಾಗಿಲ್ಲ ಅವನಾಗಿಲ್ಲ ಮತ್ತೆ ಅವನು ಅವನಾಗಿಲ್ಲ, ಬಟ್ ಏನಾಗಿದ್ದಾನೆ, ಅನುಗ್ರಹ ಮಾಡಿದ್ದಕ್ಕೋಸ್ಕರ ಅವ್ರು ಕೊಟ್ಟು. ಎಲ್ಲರಿಗೂ ಕೊಡೋದಿಲ್ಲ, ಆ ರೀತಿ ಯಾರಿಗೂ ಕೊಡ್ತಾರೆ, ಇವ್ರು ಕೇಳದೆ ಹೋದರೂ ಕೊಟ್ಟಿರ್ತವೆ, ಅವ್ರು ಕೇಳಿಸ್ರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಉಳಿದವ್ರು ಬೈತಾರೆ, ಅದು ಕೇಳಿದ್ದಾರೆ ಬುದ್ಧಿ ಇಲ್ಲ ನನಗೆ ಅಂತೇಳಿ, ಆದರೆ ಉಳಿದು ತಗೋ ಪರವಾಗಿಲ್ಲ ಅಂತ ಕೊಡ್ತಾರೆ. ಅಷ್ಟರ ಮಟ್ಟಿಗೆ ಇರುತ್ತೆ, ಇದೆಲ್ಲ ಕೆಲಸದ ನಡೆಯುತ್ತವೆಲ್ಲ, ದೊಡ್ಡವರಂತ ಅನುಗ್ರಹ ಮಾಡೋದಿದೆ. ತದ್ದೇಹ ನಾಪಿ ಭುಂಜತೆ ಇತಿ ವಾಚ್ಯೇಪಿ ಆದತ್ತೇ ಹರಿಹಸ್ತೇನ ಹರಿದೃಷ್ಟೈವ ಪಶ್ಯತಿ ಇತಿ. ಹರಿಹಸ್ತ ಅಂಬೋದಕ್ಕೆ ಇವರಿಗೆ ಅರ್ಥ ಮಾಡಬೇಕಾದ್ರೆ ದೇವರು ಕೊಟ್ಟ ಕೈ, ಸ್ವರೂಪ ದೇಹವಾದರೂ ಕೂಡ ದೇವರ ಅನುಗ್ರಹ ಮಾಡ್ತಾರೆ, ಅವರಿಗೆ ದೇವರ ಕೈಯಿಂದ ತಗೋತಾರೆ, ಕೈ ಹಿಡಿದು ಬರೆಸ್ತಾರಲ್ಲ ಹಾಗೆ. ಕೈ ಹಿಡಿದು ಬರೆಸಿಬಿಟ್ಟಾಗ ಇವನು ಬರೆದ ಅಂಬೋದು ಹೌದು, ಅದು ಬರೆಸಿದ್ರು ಅಂಬೋದು ಹೌದು, ಉಳಿದೊತ್ತಲ್ಲಿ ಬರೆಸಿದ್ರು ಕೂಡ ಇಲ್ಲಿ ಕ್ಲಿಯರಾಗಿ ಕಾಣುತ್ತಿಲ್ಲ. ಒಬ್ಬರು ಹೇಳಿ ಬರೆಸ್ತಾರೆ, ಡಿಕ್ಟೇಟ್ ಮಾಡಿ ಬರೆಸ್ತಾರೆ, ಅವ್ರು ಬರೆಸಿದ್ದೆ, ಇನ್ನೊಂದು ಕೈ ಹಿಡಿದು ಬರೆಸ್ತಾರೆ, ಅವ್ರು ಬರೆಸಿದ್ದೆ. ಎಷ್ಟು ವ್ಯತ್ಯಾಸ ಇದೆ ಎಲ್ಲರಲ್ಲೂ ಕೂಡ, ಎಲ್ಲರಲ್ಲೂ ಅನುಗ್ರಹ ಇದೆ, ನೀನೇ ಬರಿ ಅಂತ ಹೇಳ್ತಾರೆ, ಅದು ಬೇರೆ. ಈ ಅರ್ಥದಲ್ಲಿ ದೇವರ ಅನುಗ್ರಹದಿಂದನೇ ನೋಟ ಈತ ಎಲ್ಲವೂ ಕೂಡ ಮುಕ್ತಿಯಲ್ಲೂ ಕೂಡ ನಡೆಯದೇ ಹೊರತು ಸ್ವಾತಂತ್ರ್ಯ ಜೀವನಿಗೆ ಆಗಲೂ ಬರೋದಿಲ್ಲ. ಯಥಾ ಸಂಕಲ್ಪ ಭೋಗ. ಓ ಎಸ್ ಬೇಕಾತವ್ರು ಅದು ಎಷ್ಟು ಇಷ್ಟಪಟ್ಟಾಗ ಇಷ್ಟಪಟ್ಟರೆ ಬೇಕಾದ ಇಷ್ಟಪಟ್ಟರೆ ಅಂದರೆ ಮತ್ತೆ ಬರುತ್ತಾ ಅಂತ ಕೇಳಕ್ಕೆ ಹೋಗಬಾರ್ದು. ಅದಕ್ಕೆ ಆಗ ಎಂ ಸುಖಿ ಅಂತ ಹೇಳಿದ ಮೇಲೆ ಅದು ಬರಲೇಬೇಕು. ಆದರೆ ಕೆಟ್ಟದ್ದನ್ನು ಇಷ್ಟಪಡ್ತಾನ ಅಂತ ಕೇಳಿದರೆ ಅದು ಭೋಗ ಅನಿಸೋದೇ ಇಲ್ಲ ಅದರಿಂದಾಗೇನೆ ಇಷ್ಟಪಡೋದೇ. ಒಳ್ಳೆಯದನ್ನು ಇಷ್ಟಪಡ್ತಾನೆ, ಇಷ್ಟಪಟ್ಟರೆ ಬಂದೇ ಬರುತ್ತೆ. ಎಂ ಎಂ ಸುಖಿ ಕಾಮಯತೆ ಅರ್ಥ, ಸುಖಿ ಅನ್ನೋ ಪದ ಉಪಯೋಗಿಸ್ಬಿಟ್ಟಿದ್ದಾರೆ. ಸುಖಕ್ಕೆ ಡಿಸ್ಟರ್ಬ್ ಆಗಿದಾಗ ಏನು ಬೇಕಾದ್ರೂ ಆಗ್ಬೋದು, ಗೊತ್ತಾಯ್ತಾ? ಅವನಿಗೆ ಬೇರೆ ಪ್ರಾಕೃತ ದೇಹ ಬರೋದಿಲ್ಲ, ಪ್ರಾಕೃತ ದೇಹ ಬರೋದಿಲ್ಲ. ಅದನ್ನು ಏನು ಮಾಡ್ತಾನೆ ಇಲ್ಲಿ ನೋಡಿ, ಇಲ್ಲಿ ಮೋಕ್ಷಕ್ಕೆ ಯಾಕೆ ಹೋಗ್ತೀರಿ? ರಾವಣ ಮೊದಲಾದವಾಗ ಏನು ವರ ಇತ್ತು? ಕಾಮರೂಪ ತಗೊಳ್ಳೋ ವರ ಇತ್ತು, ಗೊತ್ತಾಯ್ತು? ಯಾವಾಗಲೂ ಹತ್ತು ತಲೆ ಓಡಾಡ್ತಿದ್ದಿಲ್ಲ ಅವನು, 20 ಕೈ ಓಡಾಡ್ತಿರಲಿಲ್ಲ. ಏನು ಮಾಡ್ತಿದ್ದ? ಈ ಸೀತಾಪಹರಣಕ್ಕೆ ಬಂದ ಅಂತ ತಿಳ್ಕೊಂಬೋಣ. ಬಂದ ಅವನಿಗೆ, ಅವನ ಉದ್ದೇಶ ನಿಜವಾದ ಸೀತಾಪಹರಣನೇ ಆಗಲಿಲ್ಲ ಅಷ್ಟೇ. ಬಂದ ಅವಾಗೇನು ಮಾಡಿದ? ಸನ್ಯಾಸಿ ವೇಷ ಹಾಕ್ಕೊಂಡ. ಹತ್ತಲೆ ಇದ್ದರೆ ಯಾವ ವೇಷ ಹಾಕ್ಕೊಂಡ್ರೆ ಹಾಕಿ ಕಾಣಿಸ್ತಿದ್ದ ಅವನು? ರಾವಣ ಅಂತಲೇ ಕಾಣಿಸ್ತಿದ್ದ. ಅವಾಗ ಒಂದಲೆ ಇರಬೇಕು, ಹತ್ತಲೆಯಿಂದ ಬರಲಿಕ್ಕೆ ಸಾಧ್ಯ, 20 ಕೈಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಅವನು ಯಾತು ಪ್ರಭುದೇವ್ರ ವರ ಕಾಮರೂಪಿ ಆಗುವಂತೆ. ಈ ಕಾಮರೂಪ ವರ ಇಂಪಾರ್ಟೆಂಟ್. ಆದ್ದರಿಂದ ಎಲ್ಲಿಯೇ ಅವ್ರ ದೇಹ ಚೇಂಜ್ ಆಗಿಲ್ಲ, ಅದೇ ದೇಹ ಏನಾಗಿದೆ? ಅಥವಾ ಹಿಟ್ಟಿನಲ್ಲಿ ಏನೇ ಬೇಕಾದ್ರೂ ಮಾಡ್ತಾರಲ್ಲ ಹಾಗೆ, ಹಿಟ್ಟಿನೊಳಗೆ ಅದು ಯಾವ ರೀತಿ ಅಲ್ಲ, ಇಲ್ಲೇ ತಗೊಂಡಿದ್ದ ವರವನ್ನು ವರ. ಹಾಂ, ಮೋಕ್ಷದಲ್ಲಿ ಹೇಗಿದೆ ಶಕ್ತಿ ಅವನಿಗೀಗ? ಪ್ರಾಕೃತ ದೇಹ ಅಲ್ಲ ಅಲ್ದು, ಅದೇ ದೇಹನೇ ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ ಅಷ್ಟೇ. ಅದೇ ತಗೋತಾರೆ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ಹಿಟ್ಟಿಲಿ ಅವನು ಇದು ಮಾಡಿದ, ಹಸಿ ಹಿಟ್ಟಿತ್ತು, ಒಂದೇನೋ ಒಂದು ಪಕ್ಷಿ ಮಾಡಿಟ್ಟ. ಇಲ್ಲ, ನನಗೆ ಇದು ಮಾಡೋದಂತ ಕೇಳಿದ. ಒಳ್ಳೇದು ಕೇಳಿದ್ರೆ ಹೀಗೆ ಮಾಡೋದಂತ ಕೇಳಿದ. ಏನು ಮಾಡೋದು ತಕ್ಷಣ ಅವನು ಮಾಡಿದ, ಅದೇ ಇದ್ರಲ್ಲೇ ಮತ್ತೆ ಅರ್ಥ ಆಯ್ತಾ? ಈಗ ಆ ಶಕ್ತಿ ಇದೆ, ಅದೇ ಕಾಮರೂಪ ಅಂದರೆ ಯಾವುದೋ ರೂಪ ಬಂದರೆ ಕಾಮರೂಪ ಅಲ್ಲ. ಇರೋದೇ ಏನಾಗಬೇಕು? ಆ ರೂಪ ತಗೋಬೇಕು. ಬಿಡಿ ಆ ಮನುಷ್ಯ ಬಿಡಿ, ಪುಷ್ಪಕ್ಕೂ ವಿಮಾನಕ್ಕೆ ವರ ಇತ್ತಂತೆ. ಅಲ್ಲಿ ಕೂತ್ಕೊತಿದ್ರು, ಹಕ್ಕಿಯಾಗಿ ಹಕ್ಕಿ ರೂಪ ತೊಗೊಂಡು ಹರ್ತಾ ಇತ್ತು. ಅವ್ರು ಕೂತವನ್ನು ಛಾಯಿಸೋದು ಯಾವ ಯಾವ ರೂಪಕ್ಕಾರ ತೊಗೊಂಡೆ ಅಂತ. ಆದ್ದರಿಂದ ಅದೇ ಚೇಂಜ್ ಆಗುತ್ತೆ ಹೊರತು ಇನ್ನೂ ಪ್ರಾಕೃತವತ್ತೆ ಯಾಕೆ ಕರ್ಕೋಬೇಕು ನೀವು? ಪ್ರಾಕೃತ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಬೇಕಿಲ್ಲ, ಅದೇ ಹೇಳ್ತಿರೋದು ಬೇಕಿಲ್ಲ. ಅದೇ ರೂಪ ಇಷ್ಟ, ಇದೇ ಇಷ್ಟಪಟ್ಟು ಶೇಪ್ ತೊಗೋತಾರೆ. ನಿಮ್ಗೆ ಎಷ್ಟಿರುತ್ತೆ ಅದು ಬೇರೆ ಹಾರಬೇಕಂತ ಅನಿಸುತ್ತೆ, ತಿಕ್ಕಿದ್ದಾಗೆ ಬರೋದಿಲ್ಲ ಅಷ್ಟೇ. ಮತ್ತು ಬಿಡ್ತಕ್ಕ ಅಲ್ಲಿ ಟ್ರೈಬಲ್ ಬಿದ್ದು ಬಿಡ್ತಾರೆ. ಅವಾಗ ಏನಾಗುತ್ತೆ? ಈಗ ಕೈ ಸ್ವಲ್ಪ ಜಾಸ್ತಿ ಜಾಸ್ತಿ ಚಾಚಿದ ಮುಕ್ತಿಯಲ್ಲಿ ಹಾಗಾಗುತ್ತೆ. ಯೋಗ ಅದು ನಮಗೇನು, ಉದಾಹರಣೆ ಸ್ವಲ್ಪ ಯೋಗ ಇದೆ, ಇಷ್ಟು ಇದೆ, ಇನ್ನು ಸ್ವಲ್ಪ ಇದೆ, ಸ್ವಲ್ಪ ಬಗ್ಗೆ ತೊಗೊಳಕ್ಕೆ ಬರುತ್ತೆ, ಇನ್ನೂ ಸ್ವಲ್ಪ ಬಗ್ಲಕ್ಕೆ ಬರುತ್ತೆ, ಅಲ್ಲಿವರೆಗೆ ಬಿದ್ದು ಹೋಗ್ತಾರೆ ಮುಂದಕ್ಕೆ. ಆ ಸ್ಟೇಜ್ ಇದೆ, ಇದ್ರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಯೋಗ ಇದೆ, ಇಲ್ಲದೇ ಒಂದು ಚೇತನೇ ಆಗ್ತಿರಲಿಲ್ಲ. ಆದರೆ ವಯಸ್ಸಾಯಿತು ಬರಲಿಲ್ಲ, ಬಗ್ಲಕ್ಕೆ ಬರಲಿಲ್ಲ, ಆ ಯೋಗ ಹೊರಟೋಯ್ತು. ಅವ ಶಕ್ತಿ ಇತ್ತು, ಆ ಉಪಯೋಗಿಸ್ಬೋದಾಗಿತ್ತು ಬಿಟ್ಟುಬಿಟ್ಟಾಗ, ಅರ್ಥ ಆಯ್ತಾ? ಆದರೆ ಎಲ್ಲರಿಗೂ ಒಂದೊಂದು ಹಂತಲ್ಲಿರುತ್ತೆ. ಅದೇ ಕೈ ದೊಡ್ಡದಿತ್ತು ಅವ್ರೇನು ಮಾಡ್ತಾನೆ, ಎತ್ತರ ಜಾಸ್ತಿ ಇತ್ತು ಅವ್ರೇನು ಮಾಡ್ತಾನೆ, ಇವ್ರು ಹಾಡಿದ್ರೆ ಸಿಗದಲ್ಲಿ ಬೆಲ್ಲಗೆ ತೊಗೊಂಡು ಹೀಗೆ ತೊಗೊಂಡು. ಕಾಳಿದಾಸ ಅದನ್ನೇ ಹೇಳ್ತಾನೆ, ಮಂದಃ ಕವಿಯಶ ಪ್ರಾರ್ಥಿ ಗಮಿಷ್ಯಾಮಿ ಉಪಹಾಸ್ಯತ ಪ್ರಾಂಶುಲಭ್ಯ ಫಲೇ ಲೋಭಾತ್ ಉದ್ಬಾಹುರಿಯವ ವಾಮನಃ. ಒಳ್ಳೆ ಕವಿ ಆಗಬೇಕು ಅಂತ ಹೊರಟ್ಬಿಟ್ಟಿದ್ದೇನೆ. ಮಂದಃ, ನಾನು ಭಾರಿ ದಡ್ಡ, ಭಾರಿ ಬುದ್ಧಿವಂತನಲ್ಲ, ದೊಡ್ಡ ಕವಿಯಾಗುವ ಅಪೇಕ್ಷೆ ಇದೆ. ನನ್ನ ಸ್ಥಿತಿ ಹೇಗಿದೆ ಅಂದರೆ, ಪ್ರಾಂಶುಲಭ್ಯ ಫಲೇ ಲೋಭಾತ್ ಉದ್ಬಾಹುರಿಯವ ವಾಮನಃ. ಒಬ್ಬ ಅಜಾನುಭಾವಿ ಸಿಗೋ ಹಣ್ಣಿಗೋಸ್ಕರ ಒಬ್ಬ ಕುಳ್ಳ ಟ್ರೈ ಮಾಡಿದಾಗಿದೆ. ಏನೋ ಹಾರೋದು ಬೀಳೋದು, ಹಾರೋದು ಬೀಳೋದು, ಅದು ಹಣ್ಣು ಸಿಗೋದು ಸುಳ್ಳು, ನೋಡೋರು ನಗ್ತಾ ಇರ್ತಾರೆ, ಆ ರೀತಿಯಾಗಿದೆ ಸ್ಥಿತಿ ಅಂತ ಹೇಳ್ಕೊತಾನೆ. ಅದೇನಾಯ್ತು, ಪ್ರಾಂಶು ಅಜಾನುಭಾವಿಗೆ ಹೀಗೆ ಸಿಗುತ್ತೆ, ಇವನಿಗೆ ಹಾರಿದರೆ ಸಿಗುತ್ತೆ, ಕೆಲವು ಹಾರಿದರೂ ಸಿಗೋದಿಲ್ಲ, ಈ ಥರ ಇದೆ. ಸೊ ನ್ಯಾಚುರಲಿ ಎತ್ತರ ಇದ್ದರೆ ಪ್ರಶ್ನೆ ಇಲ್ಲ. ಇವನು ಸ್ಟೂಲ್ ಹಾಕ್ಕೊಂಡ ಸ್ವಲ್ಪ ಎತ್ತರ ಅದ, ಅದೇನದು ಮೆಟೀರಿಯಲ್ಲು, ಸ್ಟೂಲ್ ಹಾಕೊಂಡು ನಿಂತಿದ್ದು ಮೆಟೀರಿಯಲ್ ಅಚೀವ್ಮೆಂಟೇ ಹೊರತು ಸ್ಪಿರಿಚುವಲ್ ಅಲ್ಲ. ಬಟ್ ಒಳ್ಳೆ ಒಳ್ಳೊಳ್ಳೆ ಔಷಧಿ ತೊಗೊಂಡು ದೊಡ್ಡವನಾದ, ಅದು ನ್ಯಾಚುರಲಿ ಜಾಸ್ತಿ ಆದಾಗ, ಗೊತ್ತಾಯ್ತಾ? ಇನ್ನು ಜೈಪುರ ಕಾಲ ಅಂತ ಕಾಲ ಹಾಕ್ಸೋಂಡ, ಅದು ಕಾಲು ಅಂತ ಕರೆಯೋದಿಲ್ಲ. ಏನಾಯಿತು, ಹುಡ್ದವ್ರು ಹೋಗ್ತಾ ಇರ್ತಾನೆ, ನೋಡ್ತಾ ಪಾಪ ಅವನಿಗೆ ಕಾಲಿಲ್ಲ ಅಂತ. ಅರೆ ಹೋಗ್ತಾ ಇದ್ದಾನೆ ಅವನು, ಫುಲ್ ಪ್ಯಾಂಟ್ ಹಾಕೊಂಡ್ಬಿಟ್ಟಿದ್ರೆ ಕಾಣಿಸ್ತಾ ಇಲ್ಲ ಅಷ್ಟೇ. ಹೋಗ್ತಾ ಇದ್ದ ನಿಮಗೆ ಗೊತ್ತಿಲ್ಲ, ಅದು ನಿಜವಾದ ಕಾಲ ಅಲ್ಲ. ಏನದು? ಜೈಪುರ ಕಾಲ ಅಂತ. ಅದೇ ರೀತಿಯೇ ರಾಕ್ಷಸರಿಗೆ ಸಾಧನೆ ಮಾಡ್ತಾರಲ್ಲ, ನಿಜವಾದ ಸಾಧನೆ ಅಲ್ಲ ಅದು. ಏನದು? ಹೊರಬಲದ ಅಷ್ಟೇ ಹೊರತು ನ್ಯಾಚುರಲ್ ಅಲ್ಲ ಅದು. ಈ ಹನುಮಂತರ ಸಮುದ್ರ ಹಾರಿದ್ದೇನದು? ನ್ಯಾಚುರಲ್ ಅದು. ಅರ್ಥ ಆಯ್ತಾ? ಈಗ ರಾವಣ ಪುಷ್ಪಕದಿಂದ ಹಾರ್ತಿದ್ದ ಹೊರತು ಹಾರಕ್ಕೆ ಬರೋದಿಲ್ಲ ಅವನಿಗೆ. ಪುಷ್ಪಕದಿಂದ ಹಾರಬೇಕು, ಇಲ್ಲ ವರ ಉಪಯೋಗಿಸ್ಬೇಕು. ವರ ಯಾವಾಗ ಯಾತಕ್ಕೆ ಉಪಯೋಗಿಸೋದಿಲ್ಲ, ಅದೇನಾಗುತ್ತೆ? ಅದು FD ತೆಗೆದಾಗತ್ತದ, ವ್ಯಾಲ್ಯೂ ಕಡಿಮೆ ಆಗುತ್ತೆ. ಆದ್ದರಿಂದ ಆದಷ್ಟು ಉಪಯೋಗಿಸಿ. ಇಂಥವತ್ತೆ ಕಿತಾಬತ್ತೇನೆ ಮಾಡೋದು ಅವರು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕಂಪೇರ್ ಮಾಡ್ಕೋಬೇಕಾದ್ರೆ ನಮಗಿರೋ ಸೌಲಭ್ಯಗಳಲ್ಲಿ ನ್ಯಾಚುರಲ್ ಯಾವುದು, ಅನ್ಯಾಚುರಲ್ ಯಾವುದು. ಮೇಲಕ್ಕೆ ಕೆಲವು ಪದ ಸ್ಟ್ಯಾಂಡ್ ತೊಗೋತಾನೆ, ಕೋಲ್ ಇದೆ ಕೋಲ್ ತೊಗೋತಾನೆ, ಮೇಲಿದೆ ಇನ್ನೂ ಇದೆ, ಅದು ಆಗೋದಿಲ್ಲ. ಈ ಅನೇಕ ಲಿಮಿಟೇಷನ್ಸ್ ಇದೆ, ಲಿಮಿಟೇಷನ್ಸ್ ಯಾವುದೂ ಇರೋದಿಲ್ಲ ಮೋಕ್ಷದಲ್ಲಿ. ಅವ್ನು ದೊಡ್ಡದಿದೆ ತೊಗೋಬೇಕು, ಹಾಗತ್ತೆ ಕೈ ಚಾಚಬಹುದು. ಏನು ಅನ್ಕೊಂಡೆ ಇದ್ದಕ್ಕಿದ್ದಾಗೆ, ಎದು ಗಂಧರ್ವ ಲೋಕ ಕಾಮೋ ಭವತಿ, ಎದು ಪಿತೃಲೋಕ ಕಾಮೋ ಭವತಿ ಅಂತಿದೆ ಉಪನಿಷತ್ತಿನಲ್ಲಿ. ಗಂಧರ್ವ ಲೋಕ ಒಂದು ನಿಮಿಷ ಅಲ್ಲಿದ್ದಾನೆ ಈಗಾಗಲೇ ಅವನು. ಗಂಧರ್ವ ಅಲ್ಲಿ ಕೂಡ ಏನಿದೆ, ಗಂಧರ್ವ ಎಲ್ಲ ವಿಭಾಗಗಳಿದೆ ಮೋಕ್ಷದಲ್ಲೂ ಕೂಡ. ಗಂಧರ್ವ ಲೋಕ ಪಿತೃಲೋಕ ಕಂಪಾರ್ಟ್ಮೆಂಟ್ಸ್ ಎಲ್ಲ ಇದೆ. ಎಕ್ಸ್ಟೆನ್ಷನ್ ಅನ್ನು ಊರಂದ ಮೇಲೆ ಎಕ್ಸ್ಟೆನ್ಷನ್ನು ವ್ಯಾಲಿಟಿ ಬೇರೆ ಬೇಕಲ್ಲ, ವೈಕುಂಠದಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಇದಕ್ಕಿಂತ ಏನು ಅಂದ್ಕೊಂಡು ಮಲ್ಲೇಶ್ವರಕ್ಕೆ ಹೋಗಬೇಕು ಸಾಧ್ಯ ಇಲ್ಲ. ಈಗ ಇರ್ಬೇಕು ನಾ ಯಶವಂತಪುರ ಇಬ್ಬಳಿ ಮನೆಯಲ್ಲಿರಬೇಕು ಸಾಧ್ಯ, ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಬರೋದಿಲ್ಲ. ವೈಕುಂಠದಲ್ಲಿ ಏನೋ ಅನ್ಕೊಂಡವನೀಗ ನಾ ಗಂಧರ್ವ ಲೋಕಕ್ಕೆ ಹೋಗ್ಬೇಕು ಅನ್ಕೊಂಡ ತಕ್ಷಣ ಏನಾಯ್ತು, ಅಲ್ಲಿದ್ದಾನೆ ಅನ್ಕೊಂಡ ತಕ್ಷಣ ಆಗಲೇ ಅರ್ಥ ಆಯ್ತಾ. ಇದು ಸಿನಿಮಾದಿಂದ ನೋಡ್ತಿರ್ತಾರೆ, ಬಟ್ ಆ್ಯಕ್ಚುಲಿ ಆಗಿಬಿಡುತ್ತೆ ಅನ್ಕೋತಿರ್ಲಿಕ್ಕೇನೆ. ಈ ರೀತಿ ಯಾ ಅಲ್ಲಿ ಬೋಸ್ಟರ್ ವೆಹಿಕಲ್ ಯಾತಕ್ಕಿಲ್ಲ ಆದರೆ ನೆಸಿಟಿನೇ ಇಲ್ಲಲ್ಲ. ಯಾವಾಗ ಬೇಕಿತ್ತು ವೆಹಿಕಲ್? ಹೋಗ್ಬೇಕಾಯ್ತು ಹೋಗಲಾಗ ವೆಹಿಕಲ್ ವೆಹಿಕಲ್ ಅಲ್ಲಿಗೆ ಹೋಗ್ಬಿಟ್ಟು ವೆಹಿಕಲ್ ಆಗ್ತಕ್ಕೆ ಅದಕ್ಕೆ ಅರ್ಥ ಆಯ್ತಾ. ಮನೆಯೊಳಗೆ ಓಡಾಡಲೆ ಪುಟ್ಟ ವೆಹಿಕಲ್ ಇಟ್ಕೊಂಡಿರಲ್ಲ ಆ ಟೈಮ್ ಅಡುಗೆ ಮನೆಯಿಂದ ಇದಕ್ಕೆ ದೇವ್ರ ಮನೆಗೆ ದೇವ್ರ ಮನೆ ಇರೋದಿಲ್ಲ ಅದರಿಂದ ಯೋಚನೆ ಇಲ್ಲ. ಅಲ್ಲಿಂದ ಹೋಗ್ಲಿಕ್ಕೆ ವೆಹಿಕಲ್ ಇಟ್ಕೊಂಡಿರ್ತಾರೆ, ಅದಕ್ಕೆ ನೆಸಿಟಿ ಇಲ್ಲ. ಅದಕ್ಕಿಂತ ಹತ್ತಿರ ಇದು ಇದ್ಮೇಲೆ ಅನ್ಕೊಂಡು ಅಲ್ಲೇ ಇರ್ತಾರೆ, ಅನ್ಕೊತಿರ್ಲಿಕ್ಕೆ ಹಾಗೆ ಇರ್ತಾರೆ. ನಮ್ಗೆ ಅನಿಸುತ್ತೆ ಇರ್ಬೇಕಾದ್ರೆ ಮನೆ ಬೀಗ ಹಾಕೊಂಡೋಗಿರ್ತಾರೆ, ಇದಾದ್ರು ಬೀಗ ಹಾಕ್ತಾರೆ ಹೋಗ್ಬೇಕಾದ್ರೆ ಎರಡು ಗಟ್ಟಿ ಮಾಡ್ಕೊಂಡು ಬರ್ಬೇಕಾದ್ರೆ ಬರ್ತಾರೆ, ಹೊತ್ತಾಗ್ಬಿಟ್ಟಿರುತ್ತೆ, ಹಸಿವಾಗಿರುತ್ತೆ ಅನ್ಕೋತಾರೆ. ಯಾರು ಬೀಗ ತೆಗೆದಿರಬಾರ್ದಾಗಿತ್ತೆ ಅನ್ಕೋತಾರೆ. ಅಷ್ಟು ಬೆಟ್ಟಿಗೆ ತೆಗಲೇ ಅಕ್ಕ ತೆಗೆದಿದ್ರೆ ಪ್ರಾಣನೇ ಹೋಗ್ಬಿಡುತ್ತೆ, ಯಾಕೆ ಯಾರೋ ಹೊತ್ಕೊಂಡೋಗಿದ್ದಾರೆ ಅಂತ ಅರ್ಥ. ಆ ಫೀಲಿಂಗ್ ಒಂದು ಸಡ ಬರುತ್ತೆ ಅವ್ರಿಗೆ, ಏನಂತ ಬೀಗ ಎಲ್ಲ ತೆಗೆದು ಒಂದ್ಸರಿ ತೆಗೆದ್ರೆ ಬರಬಾರ್ದಾಗಿತ್ತೆ ಅಂತಾರೆ. ಆಗ ಅದೇ ರೀತಿ ಹಾಕ್ಬೇಕಾದ್ರೆ ಎಷ್ಟು ಮಾಡಿದ್ರೆ ಬರಬಾರ್ದು ಅಂತ ಹಾಕಿರ್ತಾರೆ. ತೆಗಿಬೇಕಾದ್ರೆ ಸುಸ್ತಾದ ತಕ್ಷಣ ತೆಗಿಬಾರ್ದಾಗಿತ್ತು. ಮೋಕ್ಷದಲ್ಲಿ ಅವೆಲ್ಲ ಇಲ್ಲ. ಏನಾಗುತ್ತೆ ಮತ್ತು ಕಳ್ಳ ಇಲ್ಲ, ಅಲ್ಲಿ ಕಳ್ಳ ಇಲ್ಲ ಅದರಿಂದ ಯೋಚನೆ ಇಲ್ಲ. ಎರಡನೇದಾಗಿ ಹಾಕೋ ಯೋಚನೆ ಇಲ್ಲ, ತೆಗೆದಾಗ ಲೆಕ್ಕ ವಸ್ತುವಿನಿಗೆ ಹಾಗಾಯ್ತು. ಈಗ ಬಂದ ಎರಡು ಬಾಗಿಲು ತಾನೇ ತಕ್ಕೊಂಡ್ದು, ಬೀಗ ತಕ್ಕೊಂಡ್ದು, ಏನಾಗ್ತಿದೆ ಅಲ್ಲಿಗ? ಯಥಾಸಂಕಲ್ಪ ಭೋಗಾಸ್ಯ. ಯಾಕೆ ಕೃಷ್ಣ ಕೈಯಲ್ಲಿದ್ದಾನೆ, ಕೃಷ್ಣ ಕೈಯಲ್ಲಿದ್ದಕ್ಕೆ ಏನು ಹೇಳಕ್ ಮಾಡಕ್ ಕೊಟ್ಟದೆಲ್ಲ ಆಗ್ತಿತ್ತು. ಅಲ್ಲಿ ಕೃಷ್ಣ ಲೋಕದಲ್ಲಿ ಇರೋದ್ರಿಂದ ಏನಾಯ್ತು ಅಂದ್ಕೊಂಡಾಗುತ್ತೆ. ವಸುದೇವನ ಕಥೆ ಇತ್ಯಾದಿ ಕಥೆ ಕೇಳಿದಾಗ ಅವ್ರಿಗೆ ಇಲ್ಲಿ ಏನಾಕಾಯ್ತೋ ಅಲ್ಲಿ ವೈಕುಂಠದ ಮುಕ್ತರಿಗೆಲ್ಲ ಆಗುತ್ತೆ. ಇದು ಎಲ್ರಿಗೂ ಆಗೋದಿಲ್ಲ. ಯಾರಿಗೆ ಆಗುತ್ತಿದ್ದು? ವಸುದೇವನಂಥವ್ರಿಗೆ ಮಾತ್ರ ಸಾಧ್ಯ. ಮುಕ್ತಿಯಲ್ಲಿ ಮುಕ್ತರಾದ ಎಲ್ಲರಿಗೂ ಸಾಧ್ಯ. ಹೌದು, ಕೃಷ್ಣ ಹೇಳಿದ ಹೊರಟ, ಕೃಷ್ಣ ಹೇಳಿದ ಕೈಯಲ್ಲಿ ಕೃಷ್ಣನ ಹಿಡ್ಕೊಂಡೆ ಹೊರಟ. ಸ್ವಾತಂತ್ರ್ಯ ಭ್ರಮೆ ಇಲ್ಲ ತನಗೆ, ದೇವರಿದ್ದಾನೆ ಅಂತ ಹೇಳ್ಕೊಂಡೆ ಹೊರಟ. ಆ ಕೈಲಿ ಹಿಡ್ಕೊಂಡೆ, ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು ದೇವ್ರನ್ನ, ಏನ್ಮಾಗತ್ತೆ ಅಲ್ಲಿ ಕೆಲಸ ಆಗ್ಬಿಡುತ್ತೆ. ಮನಸ್ಸಲ್ಲಿ ಇಟ್ಕೊಂಡ ದೇವ್ರು ನಾನು ಹೋಗ್ತಾ ಇಲ್ಲ, ದೇವ್ರು ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿದರೆ ಆ ಸಿದ್ಧಿ ಬಂತಾಗ ವಿಘ್ನಗಳೇ ಬರಲಿಲ್ಲ ಎಲ್ಲೂ ಕೂಡ. ಹಾಂ, ಅದು ಬಿಟ್ಟು ಹೊರಟ, ತಷ್ಟ ಹೊರಟು ಬಿದ್ದ ಬಿದ್ದುಬಿಡ್ತ. ಗರುಡನಿಗೆ ಹಾಗಾಯ್ತಾಗ ನಾನೇ ಸ್ವಂತ ಹೊತ್ಕೋತೇನೆ ದೇವ್ರನ್ನ ಅನ್ಕೊಂಡ, ತಷ್ಟ ದೇವ್ರ ಕೈ ಬಿಟ್ಟ, ತಪ್ಪಂತ ಬಿದ್ದ ಗರುಡ. ಹದ್ದುಗಳು ಬಂದು ಕುಕ್ಲಕ್ಕೆ ಶುರು ಮಾಡಿದ್ವು. ಹಣೆ ಬಾರಿ ಎಷ್ಟು ಪಜೀತಿ ಆಯ್ತು, ಕಾಗೆಗಳು ಬತ್ತೆ ಪಾಪ ಕಾಗೆ ಇಲ್ಲಿ ಅದ್ದೇಲಿ ಈ ತೊಳೆ ಗರುಡ. ಆಗ ಅನ್ಕೊಂಡ ಓ ಇದು ದೇವ್ರ ಶಕ್ತಿ ಅನ್ಕೊಂಡ ಮತ್ತೆಲ್ಲ ವಾಪಸ್ಸಾಯ್ತು. ಅದು ಸುಳ್ಳಲ್ಲ, ಸತ್ಯವಾಗಿ ಹಾಗಾಯ್ತು. ಅದನ್ನು ದೇವ್ರ ಅನುಗ್ರಹ ಬಿಟ್ಟರೆ ಏನಾಗುತ್ತೆ ಅಂದರೆ ಗರುಡರ ಸ್ಥಿತಿ ಒಳ್ಳೆ ಎಕ್ಸಾಂಪಲ್. ಒಂದು ಮಾತಿದೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಬಂದಿದೆ, ಶಪಚಾದಪಿ ಕಷ್ಟತ್ವಂ ಬ್ರಹ್ಮೇಶಾನಾದಯ ಸುರಾಹ. ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ಒಬ್ಬ ಶಪಚರಿಗಿಂತ ಹೆಚ್ಚು ಕಷ್ಟಪಡ್ತಾರೆ ದೇವರನ್ನು ಬಿಡ್ತು ಬಿಟ್ರೆ, ಮರೆತು ಬಿಟ್ರೆ ಅಂತ ಹೇಳ್ತಾರೆ. ಬ್ರಹ್ಮದೇವರ ಎಕ್ಸಾಂಪಲ್ ಕೊಡೋಕೆ ಬರೋದಿಲ್ಲ, ಮರೆತು ಬಿಟ್ರೆ ಎಂಬ ಪದ ಅವರಲ್ಲಿ ಇಲ್ಲ, ಆದ್ದರಿಂದ ಪ್ರಶ್ನೆ ಇಲ್ಲ. ನೆಕ್ಸ್ಟ್ ಸ್ಟೆಪ್ ಯಾರ್ದು? ಈಗ ದೊಡ್ಡ ಶೇಷ ರುದ್ರದೇ. ಅದಕ್ಕೆ ರುದ್ರ ಗರುಡನ ಎಕ್ಸಾಂಪಲ್ಲೇ ತೊಗೊಂಡ್ರಿ. ಈಗ ಆಕಾಶದಲ್ಲಿ ಹಾರ ಗರುಡ ದಪ್ಪಂತ ಕೆಳಗೆ ಬಿದ್ದು ಬರೀ ಬಿದ್ದಲ್ಲ, ಹಾಗೆ ಕುಕ್ಕಳು ಶುರು ಮಾಡಿತು ಅಂತ ಕೇಳಿದರೆ ಶಪಚಾದಪಿ ಕಷ್ಟತ್ವ, ಎಷ್ಟು ಕಷ್ಟ ಬಂತು ಗೊತ್ತಾಯ್ತಾ ಇಲ್ಲ ಈಗ. ಆದ್ದರಿಂದ ದೇವರ ಅನುಗ್ರಹ ಬೇಕೇ ಬೇಕು ಅಂತ ಪ್ರೂವ್ ಆಯ್ತಾರೆ. ಅದೇ ರೀತಿಯೇ ಮಂದಾರ ಪರ್ವತ ಎತ್ತಿದ್ರು ಇಟ್ಕೊಂಡ ಗರುಡನ ಮೇಲೆ, ತಕ್ಷಣ ಇವ್ರಿಗೆ ಏನಿಸ್ತು, ಓ ಇದು ಎತ್ತೋದು ಕಷ್ಟ ಅಂತ ಕಾಣುತ್ತೆ, ಹೊಯ್ಯೋದು ಸುಲಭ ಅಂದ್ಕೊಂಡ್ರು ಪಾಪ. ತಕ್ಷಣ ದೇವರು ಬಿಟ್ಟ ಅದನ್ನ ಅವ್ರ ಮೇಲೆ, ಎಲ್ಲ ಅಪ್ಪಚ್ಚಿ, ಎಲ್ಲ ಫ್ರಾಕ್ಚರು, ಕೈಬೋದು ಸ್ಯಾಟಾಸ್ಟಿಕ್ ಎಷ್ಟು ಆಯಿತು, ಓ ಕೈಯಲ್ಲಿ ಆಗಲ್ಲ ಅಂದ್ಕೊಂಡು ಮತ್ತೆ ಎತ್ತಿದ ಇಟ್ಟ. ಒಂದ್ಸರಿ ನೋಡ್ದ ಎಲ್ಲ ನಾರ್ಮಲ್ ಆದರೂ ಮತ್ತೆ ಹೊತ್ಕೊಂಡು ಕರ್ಕೊಂಡು ಹೋದ. ಆ ಬಿಟ್ಟು ತೋರಿಸ್ತಾನ ದೇವ್ರು. ಅದಕ್ಕೆ ನಾನು ಅರ್ಜುನಗೆ ಹಾಗಾಯಿತು, ಕೃಷ್ಣ ಇದ್ದಾಗ ಹೇಗೆ ಗೆಲ್ತಾ ಇದ್ದೆ ನಾನೀಗ, ಕೃಷ್ಣ ಇಲ್ಲ ಏನಾಯಿತು, ಗಾಂಡೀವ ಏನು ಕೆಲಸ ಮಾಡ್ತಾ ಇಲ್ಲ, ಅಕ್ಷಯವತ್ತರಿಕೆ ಖಾಲಿ, ಗಾಂಡೀವ ಕೋಲು ಅಷ್ಟೇ, ಏನು ಧನಸ್ಸೇ ಅಲ್ಲ. ಅದೀಗ ಆ ಸ್ಥಿತಿ ಬಂದೋಯ್ತು. ಅಲ್ಲಿ ನೋಡಿದರೆ ಕರ್ಣಾದಿಗಳ ಮೇಲೆ ಯುದ್ಧ ಮಾಡಿದವನಿಗೆ ಆ ವೀರರು ಅಂದರೆ ಯಾರವರೆಲ್ಲ, ಈ ವೀರಪ್ಪನಂಥವ್ರು ಅಷ್ಟೇ, ಏ ಅಸ್ತ್ರ ಇದೆ ಅಂಥವ್ರ ಕೈಲಿ ಸೋತು ಬಿಡ್ತಾನೆ ಅರ್ಜುನ. ಸೋತುಬಿಟ್ಟು ಅವ್ರು ಬಿಡಿಸ್ಕೊಳ್ಳೋಕ್ಕಾಗ್ದೇ ಹೋದ ಅಂತ ಕೇಳಿದರೆ ದೇವರು ಇದ್ದಾಗ ಆಗಿಲ್ಲ, ಇಂದ್ರದೇವರಾತ. ಸೊ ಶಪಥಾದಪಿ ಕರ್ತತ್ವಂ ಬ್ರಹ್ಮ ಈಶಾನಾದಯ ಸುರಾಹ. ಆಗ ನಮಗೇನು ಅನಿಸ್ತದೆ, ದೇವರನ್ನು ಮರ್ತಾರೆ ಅವ್ರ ಸ್ಥಿತಿ ಆದಮೇಲೆ ನಮಗತಿ, ನಾವು ಭಾರಿ ದೊಡ್ಡವ್ರ ಸ್ಥಿತಿ ಹಾಗಾದರೆ ನಮ್ಮ ಸ್ಥಿತಿ ಏನಾಗ್ಬೋದು ಗೊತ್ತಾಯ್ತಾ. ರೋಗ ಬಂದು ಮಲಗಿದ್ರೆ ಆನೆಯೂ ಅಷ್ಟೇ ಇರುವೆನೂ ಅಷ್ಟೇ, ರೋಗ ಬಂದರೆ ಆನೆ ಶಕ್ತಿ ಅಷ್ಟೇ ಇರುವೆ ಶಕ್ತಿಯೂ ಅಷ್ಟೇ. ರೋಗ ಅಂಬೋದನ್ನು ಹೇಗೆ ನೆನ್ ಮಲಿಸಿಬಿಡುತ್ತ ಹಾಗೆ, ಆಗ ದೇವರನ್ನು ಮರೆತವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ತಾತ್ಪರ್ಯ. ಯಥಾ ಸಂಕಲ್ಪ ಭೋಗಾಹ ಇತ್ಯುಕ್ತೈವ ಸಂಕಲ್ಪ ದೇವಚ ಇತ್ಯಸ್ಯಾಪಿ ಅರ್ಥ ಸಂಗ್ರಹಿತೋಹ ವ್ಯಕ್ತಃ. ಅಂದರೆ ಸಂಕಲ್ಪ ದೇವತ ಶ್ರುತೇ ಅಂತ ಒಂದು ಸೂತ್ರ, ಆ ಸೂತ್ರದ ಅರ್ಥ ಕೂಡ ಬಂತು ಅಂಥೇಳಿ. ಅದೊಂದಕ್ಕೆ ಎಷ್ಟು ಅರ್ಥ ಮಾಡ್ತಾ ಹೋಗ್ತಾರೆ ಅಂದರೆ ಭಾರಿ ಆಶ್ಚರ್ಯ ಆಗೋಟ್ಟು ಅರ್ಥವನ್ನು ತಿಳಿಸ್ತಾರೆ. ಎಲ್ಲ ಮೂಲದ್ದೇನೆ ಅಲ್ಲಿಗಿರಲಿ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಷು. ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ ಯಥಾ.